భవేద్ యుగపరుత్థిత ఇది భా సదృశీ సాస్యాత్ భాసస్తస్య మహాత్మన. సావిరారు సూర్యరు ఒందే స్థలకు ఆకాశదల్లి ಹುಟ್ಟಿದರೆ ಎಷ್ಟು ಬೆಳಕು ಬೀಳಬೇಕು ಅಷ್ಟು ಬೆಳಕು ಕಾಣಿಸ್ತಾ ಇತ್ತು. ಅಂದರೆ ಈ ಸೂರ್ಯ ಲಿಮಿಟೆಡ್ ಎಷ್ಟು ಲಿಮಿಟೆಡ್ ಆಗ್ತಾನೆ ಈಗ, ಅದಕ್ಕೆ ಯೂನಿಟ್ ಯಾತಕ್ ಮಾಡಿಕೊಂಡ್ರು ಅಂದರೆ, ಯೂನಿಟ್ ಯಾತಕ್ ಮಾಡಿಕೊಂಡ್ರೆ ಇದು ಯೂನಿಟ್ ಮಾಡಿಕೊಂಡ್ರು. ನಾವು ಅತ್ಯಂತ ಹೆಚ್ಚು ಬೆಳಕು ಕಾಣಿಸ್ಕೊಡ್ತಕ್ಕಂಥವನು ಸೂರ್ಯ, ದೇವರ ಬೆಳಕನ್ನು ಹೇಳೋದಕ್ಕೆ ಇನ್ನೊಂದು ಯೂನಿಟ್ ಯಾವ್ದು ಮಾಡಿದ್ರೆ ಕಡಿಮೆ ಆಗುತ್ತೆ. ಹೈಯೆಸ್ಟ್ ಯೂನಿಟ್ ಸೂರ್ಯ. ಅಂತ ಸೂರ್ಯರ ಬೆಳಕು ಸಾವಿರಾರು ಇದ್ರೆ ಎಷ್ಟು, ಅಷ್ಟು ಕೃಷ್ಣರ ದೇಹದ ಕಾಂತಿಯಾಗಿತ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಹೇಳಿದ ಮಾತು ಅಪ್ಲೈ ಆಗೋದನ್ನು ನೋಡಬೇಕು. ಯಾವುದೇ ಒಂದು ವಿಷಯ ಹೇಳಿದ ಮೇಲೆ ಈ ಪೌಂಡ್ಗಳಲ್ಲಿ ಲೆಕ್ಕ ಹೇಳೋದು, 2 ಲೀಟರ್ಗಳಲ್ಲಿ ಲೆಕ್ಕ ಹೇಳೋದು, ಈ ಅಡಿಗಳಲ್ಲಿ ಮೆದಲ್ ಲೆಕ್ಕ ಹೇಳೋದು, ಅದಕ್ಕೆ ಯೂನಿಟ್. ಅದು ದೇವ್ರ ಬಗ್ಗೆ ಹೇಳಬೇಕಾ, ದೇವರ ಪ್ರಕಾಶ ಹೇಳಬೇಕಾದ್ರೆ ಯೂನಿಟ್ ಸೂರ್ಯ ಆದ. ಯಾತಕ್ಕೆ ಅಂದರೆ ತೇಜಸ್ಸಾಮ್ ರವಿರ್ ಅಂಶುಮಾನ್. ತೇಜಸ್ಸುಗಳಲ್ಲಿ ರವಿ ಇದ್ದಾನಲ್ಲ, ಅಂಶು ಅಂದರೆ ಕಿರಣಗಳು, ಅಂಶುಮಾನ್ ಅಂದರೆ ಕಿರಣವನ್ನು ಹೊಂದಿದಂತಹ ಸೂರ್ಯ ಎಲ್ಲ ಬೆಳಕುಗಳಲ್ಲೂ ತುಂಬ ಶ್ರೇಷ್ಠವಾದದ್ದು. ಅದಕ್ಕೆ ನಮಗೆ ಉಪಾಸನೆ ಮಾಡಬೇಕಾದ್ರೆ ಸೂರ್ಯನ ಉಪಾಸನೆ ಮಾಡೋದಕ್ಕೆ ಹೇಳುತ್ತೆ. ಸೂರ್ಯ ಸರ್ವೋತ್ತಮ ಉಪಾಸನೆ ಮಾಡಲಿಕ್ಕೆ ಹೇಳಲಿಲ್ಲ. ಸೂರ್ಯ ಕಣ್ಣು ಕಾಣ್ತಾರೆ, ಹೆಚ್ಚು ದೊಡ್ಡ ಬೆಳಕು, ಪರಮಾತ್ಮ ಸಾಕ್ಷಾತ್ ಬೆಳಕಿನ ಸ್ವರೂಪ. ನಮಗೆ ಬೆಳಕು ಕಾಣಬೇಕಾದ್ರೆ ನಾವು ಆಯಾ ಬಣ್ಣದ ವಸ್ತುಗಳನ್ನು ಅಲ್ಲಲ್ಲಿ ಹುಡುಕ್ತಾ ಹೋಗಬೇಕು. ಆಕಾಶ ಅಂದ ತಕ್ಷಣ ನೀಲವರ್ಣ ಜ್ಞಾಪಕ್ಕೆ ಬರ್ತದೆ ನಮಗೆ. ಸಮುದ್ರ ಅಂದ ತಕ್ಷಣ ಎಂಥವ್ರು ಮ್ಯಾಪ್ ದೊರೆಯಬೇಕು, ಕಲರ್ ಕೊಡಬೇಕಾದ್ರೆ ಬ್ಲೂ ಕೊಡ್ತಾರೆ, ಗ್ರೀನೋ ರೆಡ್ಡೋ ಕೊಡೋದಿಲ್ಲ ಯಾರು ಅದಕ್ಕೆ, ಅದಕ್ಕೊಂದು ಕಲರ್ ಇದೆ. ಪರ್ವತ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದೇ ತರಹ ಇವತ್ತು ದೇವರು ಅತ್ಯಂತ ಬೆಳಕಿರೋನು, ಪ್ರಕಾಶವಂತ ಅಂತ ಗೊತ್ತಾಗಬೇಕು. ಅದಕ್ಕೆ ಎಲ್ಲಿ ಉಪಾಸನೆ ಮಾಡಬೇಕಾಗಿದ್ರೆ, ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಪ್ರಕಾಶಗಳಲ್ಲಿ ಸೂರ್ಯ ಅತ್ಯಂತ ಹೆಚ್ಚು ಪ್ರಕಾಶಶಾಲಿ ಆದ್ದರಿಂದ ಅಲ್ಲಿ ದೇವರನ್ನ ಆರಾಧನೆ ಮಾಡಬೇಕು. ಅದಕ್ಕೆ ಗಾಯತ್ರಿ ಮಂತ್ರಕ್ಕೆ ಅಷ್ಟು ಮಹತ್ವ ಬಂತು. ಸೂರ್ಯನ ಆರಾಧನೆಗೆ ನಮ್ಮ ಇಡೀ ಯೂನಿಟ್ಟೇ ಸೂರ್ಯ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಹಗಲು ರಾತ್ರಿಗಳ ಕಾನ್ಸೆಪ್ಟ ಸೂರ್ಯ ಮೇಲೆ ಬಂದಿದ್ದೇನೆ. ಸೂರ್ಯ ಇರೋ ದಿವಸಗಳ ಕಾಲ ಎಲ್ಲ ಹಗಲು, ಸೂರ್ಯ ಇಲ್ಲದೆ ಹೋದಾಗ ರಾತ್ರಿ ಯೂನಿಟ್ ಮಾಡಿಬಿಟ್ರು. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಯಾತಕ್ಕೆ ಕೇಳಬೇಕು ಅಂದರೆ, ಅತ್ಯಂತ ಹೆಚ್ಚು ಪ್ರಕಾಶವಂತನಾದವನು ಸೂರ್ಯ. ಆದ್ದರಿಂದ ನಮಗೆ ಬೆಳಕು ಬೇಕೀಗ, ಅದು ಬೆಳಕನ್ನು ಉಪಯೋಗ ಮಾಡ್ಕೋಬೇಕು. ಆದಷ್ಟು ಕೆಲವರು ನೀರು ಬಿಡೋತ್ತಿಗೆ ಬಂದೆ ಕೊಡೆ ಹೋಗ್ಬಿಟ್ಟಿರ್ತಾರೆ, ಆಗಲೇ ನೀರು ಬಂದ ಎಲ್ಲ ಕೊಡೆಗಳು ಸಾಲು, ಕೆಲವು ಊರಲ್ಲಿ ಹೋಗಿಬಿಡಿ ಕ್ಯೂ ಹೋಗ್ಬಿಟ್ಟಿರುತ್ತೆ. ಆ ಕಡೆ ತಿರುಪತಿ ಕ್ಯೂ ಇದ್ದಾಗಿರುತ್ತೆ, ಊದಕ್ಕೆ ಕೊಡೆಗಳ ಸಾಲದು ಅಂತ. ನೀರು ಯಾವಾಗ 2:30 ಬರುತ್ತೆ, ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ಟಿರ್ತಾರೆ ಪಾಪ. ಯಾಕೆ ಬಂದು ಆಮೇಲೆ ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ. ಇಲ್ಲಿ ಹೇಗೆ ನೀರಿಗೆ ಕಾಯ್ತೇವಲ್ಲ, ಆಗ ಸೂರ್ಯನಿಗೆ ಕಾಯಬೇಕು ಅಂತ ಹೇಳುತ್ತೆ. ಅದಕ್ಕೆ ಬೆಳೆ ಸೂರ್ಯಗಿಂತ ಮುಂಚೆ ಹೇಳಬೇಕು, ಸೂರ್ಯವನ್ನು ನಮ್ಮನ್ನು ಎಬ್ಬಿಸಬೇಕು ಅಂತ ಕೊಡಬಾರದು. ಆತ ಕೈ ಮುಟ್ಟೆ ಬಸ್ತ ಕಿರಣ ಬಿದ್ದುಬಿಡ್ತಾವಲ್ಲ, ಮುಟ್ಟಿ ಎಳಪ್ಪ ಮಾರಾಯ ಅಂತ ಹೇಳಿಸಾಗಬಾರದು, ದೊಡ್ಡ ದ್ರೋಹ ಅದು. ಒಂದು ಸೂರ್ಯನ ಬೆಳಕಿನ ಮಹತ್ವ ನಮಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ಈ ಕರೆಂಟ್ ನಾವುಗಳು ಗೊತ್ತಾಗ, ಹಿಂದಿನ ಕಾಲದ ಬೆಳಕು ಎಷ್ಟು ಮಹತ್ವ ಇತ್ತು. ಹಳ್ಳಿಯವರ ವಾತಾವರಣ ಬೆಳಿಗ್ಗೆ 6 ಗಂಟೆ ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ರು, ಆಗಲೇ ಅವರು 10 ಗಂಟೆ ಕೆಲಸ, ಈಗ 10 ಗಂಟೆ ಶುರು ಮಾಡಿಬಿಟ್ಟಿದ್ದಾರೆ ಅವರು ಕೂಡ. ಈಗ 10:30 ಬರೋದು, 12:30 ಕಾಫಿ, 1 ಗಂಟೆ ಊಟ, 3 ಗಂಟೆ ಮತ್ತೆ ಇದು, 5:30 ಮತ್ತೆ ಕಾಫಿ, 5:30 ಹೊರಟು ಹೋಗ್ಬಿಡ್ತಾರೆ ಇಷ್ಟೇ. ಈತ ಬಂದ್ ಆಗಿರಲಿಲ್ಲ, ಫುಲ್ ಡೇ ಯುಟಿಲೈಸ್ ಮಾಡ್ತಾ ಇದ್ರು. ಕಡೆಗೆ ಸೂರ್ಯೋದಯಕ್ಕಿಂತ ಮುಂಚೆ 2 ತಾಸು ಮುಂಚೆ ಎದ್ದುಬಿಟ್ಟು, ಇವಾಗ ಸಂಧ್ಯಾನ್ ಮಾಡಿ ಹೇಳೋದಿಲ್ಲ, ಹಳ್ಳಿಗರೆಲ್ಲ ಅಷ್ಟು ಬೇಗ ಎದ್ದುಬಿಟ್ಟು 6 ಗಂಟೆ ಮನೆ ಬಿಟ್ಟು ಹಾಕ್ತಿತ್ತು, ಅಲ್ಲಿ ಹೊರಟು ಹೋಗ್ಬಿಡ್ತಿದ್ರು ಆಗ್ಲೇ. ಅಷ್ಟೊತ್ತು ಮಾಡಿಕೊಂಡು ಸಾಯಂಕಾಲ 6 ಗಂಟೆ ಸೂರ್ಯ ಉಳಿದ ಬರುತ್ತೆ, ಯಾಕೆ ಬೆಳಕು ಅಷ್ಟು ಪ್ರಶಸ್ತ ಆಗಿತ್ತು. ಸೊ ತುಂಬ ಪ್ರಶಸ್ತ ಆಗಿರೋದು, ಅದನ್ನು ಕಡ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳಿ ಅಪ್ಲೈ ಮಾಡ್ಕೊತಾ ಇತ್ತು. ಯಾಕೆಂದ್ರೆ ವಿಭೂತಿ ಅನ್ನೋ ಕಾನ್ಸೆಪ್ಟ್ ಅನ್ನ ಉಪಯೋಗಕ್ಕೆ ಬರುತ್ತೆ, ಸುಮ್ಮನೆ ಕೇಳಿಬಿಡೋದಲ್ಲ, ಅನುಸಂಧಾನಕ್ಕೆ ಬರಬೇಕು. ಆ ಸೂರ್ಯನಿಗೆ ಅರ್ಘ್ಯ ಕೊಡೋದು ಎಷ್ಟು ಮಹತ್ವಪೂರ್ಣವಾದ ಕೆಲಸ. ಹುಟ್ಟೋದಕ್ಕಿಂತ ಮುಂಚೆ, ಮುಳುಗೋದಕ್ಕಿಂತ ಮುಂಚೆ ಕೊಡಬೇಕು. ಇವರು ಮುಳುಗಿ ಹುಟ್ಟಿದ್ದಾಗ ಕೊಡ್ತಾನೆ, ಮುಳುಗಿದ್ದಾಗ ಕೊಡ್ತಾನೆ, ಎರಡೂ ಉಪಯೋಗ ಇಲ್ಲ. ಹುಟ್ಟೋದಕ್ಕಿಂತ ಮುಂಚೆ ಪ್ರಾತಃ ಕಾಲದ ಅರ್ಘ್ಯ, ಮುಳುಗೋದಕ್ಕಿಂತ ಮುಂಚೆ ಸಾಯಂಕಾಲದ ಅರ್ಘ್ಯ. ಅದು ಸೂರ್ಯನ ಆರಾಧನೆ ಮಾಡ್ತಕ್ಕಂಥ ಕ್ರಮ. ಸೂರ್ಯ ನಮಸ್ಕಾರ ಮಾಡೋದು ಅನೇಕರಿಗೆ ಗೊತ್ತಿದೆ, ಸೂರ್ಯ ನಮಸ್ಕಾರ ಗೊತ್ತಿದೆ, ಇದು ನಿಜವಾದ ನಮಸ್ಕಾರ. ಇದು ಯಜ್ಞಮಾನ ನಮಸ್ಕಾರ, ಅವೆಲ್ಲ ನಮಸ್ಕಾರ ಇದ್ರೆ ಮಾಡಬಹುದು, ಎಲ್ಲ ಮಾಡಬಹುದು, ಇದು ಹಾಗಲ್ಲ. ಇದು ಕಂಪಲ್ಸರಿ ಮಾಡಬೇಕಾದಂತಹ ಸೂರ್ಯಾರ್ಘ್ಯದ ಕ್ರಮ. ಇದಕ್ಕೋಸ್ಕರ ಬಂತು ತೇಜಸ್ಸಾಮ್ ರವಿ ರಂಶುಮಾನ್. ಇನ್ನೊಂದು ಹೇಳ್ತಾರೆ, ಬಹಳ ಪೂರ್ವವಾದ ಮಾತು ಹೇಳುತ್ತಾರೆ, ಸೂರ್ಯನ ಬೆಳಕು ತುಂಬ ಪ್ರಖರವಾದದ್ದು. ಸೂರ್ಯೋದಯಕ್ಕಿಂತ ಮುಂಚೆ ನಾವು ಇಡದೆ ಅಕಸ್ಮಾತ್ ಎದ್ರೆ ಏನಾಗ್ತದೆ ಅಂದರೆ, ನಾವು ಕಣ್ಣು ಬಿಟ್ಟು ನೋಡ್ತೇವಲ್ಲ, ಅದು ತುಂಬ ಹೆವಿ ಲೈಟ್ ಅದು ಅಂತ. ಆ ಲೈಟ್ ಕಂಡ ಕಣ್ಣು ಡಿಮ್ ಮಾಡಿಬಿಡುತ್ತೆ ಅಂತ ಹೇಳುತ್ತಾರೆ, ಕಣ್ಣಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಆದ್ದರಿಂದ ಯಾರು ಸೂರ್ಯೋದಯಕ್ಕೆ ಮುಂಚೆ ಹೇಳುತ್ತಾರೋ ಅವರ ಕಣ್ಣು ಹೆಚ್ಚು ಜಾಗೃತವಾಗಿರ್ತದೆ. ಇವತ್ತು ಸಡನ್ನಾಗಿ ದೊಡ್ಡ ದೀಪ ಹಾಕಿ ನೋಡಂತೆ, ಕಣ್ಣು ಮುಚ್ಕೊಂಡು ಕುಕ್ಕೊಂಡ್ಬಿಡುತ್ತದೆ, ಹಾಗೇನೆ ನೋಡೋಕ್ಕಾಗೋದಿಲ್ಲ. ಅವನು ನಿಧಾನವಾಗಿ ನೋಡ್ತಾನೆ, ಸೂರ್ಯೋದಯಕ್ಕಿಂತ ಮುಂಚೆ ಇದ್ದಿದ್ರೆ ಈ ಬೆಳಕು ನೋಡ್ತಾರೆ, ಸೂರ್ಯ ನಿಧಾನ ಅಡ್ಜಸ್ಟ್ ಆಗಿಬಿಡ್ತಾನೆ. ಹಾಗೇನೆ ಸಡನ್ನಾಗಿ ಅದು 8 ಗಂಟೆಗೆ ಎದ್ದಿರಂತೂ ಯಾವ ಉಪಯೋಗ ಕೊಡುತ್ತಾ ಇರ್ತದೆ. ಅವನು ಕಣ್ಣು ಹೇಗಿರಬೇಕು ಅದರೊಳಗೆ, ಕಣ್ಣು ಫೇಲ್ ಆಗ್ತಾ ಬರುತ್ತದೆ, ಆ ನೆರವು ವೀಕ್ ಆಗ್ತಾ ಬರೋದ್ರಿಂದ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕಾದದ್ದು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ, ಕಣ್ಣಿನ ಆರೋಗ್ಯಕ್ಕೆ ಅಷ್ಟೇ ಮುಖ್ಯ, ಮನಸ್ಸಿನ ಆರೋಗ್ಯಕ್ಕೆ ಅಷ್ಟು ಮುಖ್ಯ, ಉಪಾಸನೆಗೆ ಅಷ್ಟು ಮುಖ್ಯ. ತೇಜಸ್ಸಾಮ್ ರವಿ ರಂಶುಮಾನ್ ಮರೀಚಿರ್ ಮರುತಾಮಸ್ಮಿ, ಮರುತ್ತಗಳು ಅಂತಿದ್ದಾರೆ. ಮರುತ್ತ 49 ಜನ ಮರುತ್ತಗಳಿರು, 49 ಜನ ಮರುತ್ತಗಳು. ಅವರೊಳಗೆ ಮರೀಚಿ ಅಂತ ಒಬ್ಬ ಮರುತ್ತಿದ್ದಾನೆ, ಅವನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದ್ದಾನೆ. ಅವನ ವಿಭೂತಿ ರೂಪ ಇದೆ ಅಷ್ಟೇ ಅಲ್ಲ, ನಕ್ಷತ್ರಾನಾಮ ಹಂಶಿ. ಮುಂದಿನ ಮಾತು, 49 ಮರುತ್ತಗಳಲ್ಲಿ ಒಬ್ಬ ಮರುತ್ತು ಇದ್ದಾನೆ, ಮರೀಚಿ ಅಂತ ಹೆಸರು. ಆತನಲ್ಲಿ ನನ್ನ ವಿಶಿಷ್ಟ ವಿಭೂತಿ ರೂಪ ಉಂಟು. ಆಮೇಲೆ ನಕ್ಷತ್ರಾನಾಮ ಹಂಶಿ, ನಕ್ಷತ್ರಗಳಲ್ಲಿ ಚಂದ್ರನಾಣು ಅಂತ ಹೇಳಿ, ನಕ್ಷತ್ರಗಳಲ್ಲಿ ಚಂದ್ರನಾಣು. ಇಲ್ಲಿ ಡೌಟ್ ಶುರುವಾಯ್ತಾನೆ. ಅದನ್ನ ಹೇಳಿಲ್ಲ, 1916 ವಿ ಕೆ ರಾಜವಾಡೆ ಅಂತ ಒಬ್ಬಾತ, ಆತ ಪೂನಾ ಭಂಡಾರ್ಕರ್ ಸಂಸ್ಥೆಯಿಂದ ಜರ್ನಲ್ಸ್ ಬರುತ್ತೆ, ಅದರಲ್ಲಿ ಒಂದು ಲೇಖನ ಬರೆದಿದ್ದ ಆ ಭಗವದ್ಗೀತೆ ಮೇಲೆ. ಅದು ತುಂಬ ಬರೀ ಭಗವದ್ಗೀತೆಯನ್ನು ಬಯ್ಯೋದೆ, ಬರೀ ಬಹುಶಃ ಅಷ್ಟು ಬೈದರೋ 11 ಕೃತಿ ನಮ್ಮಲ್ಲಿ ಇಂಡಿಯನ್ಸ್ ಯಾರು ಬರೆದಿರಲಿಕ್ಕಿಲ್ಲ. ಅದನ್ನು ಬರೀತಾನೆ, ಕೃಷ್ಣನಿಗೆ ಕಾಮನ್ ಸೆನ್ಸೇ ಇಲ್ಲ ಅಂತ ಬರೀತಾನೆ. ಯಾಕೆ, ನಕ್ಷತ್ರಗಳಲ್ಲಿ ಚಂದ್ರ ನಾನು ಅಂತ ಹೇಳ್ತಾನಲ್ಲ, ಕೃಷ್ಣನಿಗೆ ಚಂದ್ರ ನಕ್ಷತ್ರ ಅಲ್ಲ ಅಂತಲೇ ಗೊತ್ತಿಲ್ಲ. ಏನು ಆಶ್ಚರ್ಯ, ಚಂದ್ರ ನಕ್ಷತ್ರ ಅಲ್ಲ, ನಕ್ಷತ್ರದಲ್ಲಿ ಚಂದ್ರ ಅಂತ ಕರೀತಾನಲ್ಲ ಕೃಷ್ಣನಿಗೆ ಏನೇನೋ ಗೊತ್ತಿಲ್ಲ ಅಂತ ಆರೋಪಣೆ ಮಾಡಿದ್ರು. ತಮಾಷೆ ಅಂದರೆ ಅದು ಉತ್ತರ ಕೊಡೋ ಜನ ಇಲ್ಲ, ಇದು ಭಾರಿ ಆಶ್ಚರ್ಯ. ನಕ್ಷತ್ರದಲ್ಲಿ ಚಂದ್ರ ಅಂತ ಕೃಷ್ಣ ಹೇಳ್ತಾನಲ್ಲ, ತಪ್ಪಾಗಲಿಲ್ಲ ಆಗಿದ್ರೆ ಅದೇನೋ ಬೈದ ಅಂತೀರಿ, ಮತ್ತೆ ಕಾರಣ ಕಾಣುತ್ತಲ್ಲ, ಏನು ಮಾಡಬೇಕು ಅದಕ್ಕೆ? ಬಹಳ ಮುಖ್ಯ ಇದು. ಇಲ್ಲಿ ಒಂದೇ ಪ್ರಶ್ನೆ ಬರೋದು, ಮುಂದಿನೊಂದು ಬರುತ್ತೆ. ವರುಣ ಯಾದಸಾಮಹಂ ಅಂತ ಹೇಳಿರ್ತಾನೆ, ವರುಣ ಯಾದಸಾಮಹಂ, ಯಾದಸ್ ಅಂದ್ರೆ ಜಲಚರ ಅಂತ ಅರ್ಥ. ಜಲಚರಗಳಲ್ಲಿ ವರುಣ ನಾನು ಅಂತ ಹೇಳಿರ್ತಾನೆ. ವರುಣ ಜಲಚರ ಏನು? ವರುಣ ಜಲ, ವರುಣ ಜಲಚರ ಅಂತ ಬಂತದ್ರು. ಎಂತ ಕನ್ಫ್ಯೂಷನ್ ಇದೆ ಅಂದ್ರೆ, ಕೃಷ್ಣನಿಗೆ ವರುಣ ಜಲ ಅಂತ ಗೊತ್ತಿಲ್ಲ, ಜಲಚರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಂಥ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ನಾ ಅರ್ಥ ಹೇಳ್ತೀನಿ, ಅಂಗಡಿಯಲ್ಲಿ ಸಿಗೋ ಯಾವ ಪುಸ್ತಕದಲ್ಲಿ ಉತ್ತರ ಇಲ್ಲ ನಿಮಗೆ. ಹುಡುಕಿ ನೋಡಿ, ಇವತ್ತಿಗೂ ಕೂಡ ಎಲ್ಲೆಲ್ಲೂ ಉತ್ತರ ಸಿಗೋದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅದು ಯಾತಕ್ಕೆ ಹೊರಡ್ತು ಅಂತ ಹೇಳಿದವರು ಆಚಾರ್ಯರು, ಮಧ್ವಾಚಾರ್ಯರು ಮೊಟ್ಟ ಮೊದಲ ಬಾರಿಗೆ ಅದರ ಮಹತ್ವವನ್ನು ಹೇಳುತ್ತಾರೆ. ಇವತ್ತು ಬೇಡ, ನಾಳೆ ಹೇಳುತ್ತೆ. ಇಂಥ ಕೇಸ್ ತುಂಬ ಬರೋದ್ರಿಂದ ಒಟ್ಟಿಗೆ ಅದಕ್ಕೆ ಉತ್ತರ. ನಕ್ಷತ್ರಗಳಲ್ಲಿ ಚಂದ್ರ ನಾನು, ವೇದಾನಾಂ ಸಾಮವೇದೋಸ್ಮಿ, ವೇದಗಳಲ್ಲಿ ಸಾಮವೇದ ನಾನು, ವೇದಗಳಲ್ಲಿ ಸಾಮವೇದ ನಾನು. ಇಲ್ಲಿ ಸಾಮವೇದ ನಾನು ಸಾಮವೇದವೇ ಕೃಷ್ಣ ಅಂತ ಅರ್ಥ ಅಲ್ಲ. ಇಲ್ಲಿ ಅನೇಕ ಕನ್ಫ್ಯೂಷನ್ ಇದೆ. ಮತ್ತೆ ಮೇಲ್ನೋಟಕ್ಕೆ ಹೋಗಿಬಿಟ್ಟು ಫುಲ್ ಆಫ್ ವಿಭೂತಿ ಯೋಗ ಹೇಳೋದು ಅಂತ ಕೇಳಿದರೆ ಅದು ನೋಡೋದಕ್ಕೆ ಕೊಡ್ರೆ ಏನು ಇದು, ಹೀಗಾಗಿದೆ, ಹೊಂದಾಣಿಕೆನೇ ಆಗೋದಿಲ್ಲ ಅನಿಸ್ಬಿಡುತ್ತೆ. ಪೂರ್ವಾಪರ ಸೂಟ್ ಆಗೋದೇ ಇಲ್ಲ, ಆ ಥರ ಇದೆ. ಇನ್ನು ನೋಡಿ ಮುಂದೆ, ವೇದಾನಾಂ ಸಾಮವೇದೋಸ್ಮಿ, ಏನು ಕನ್ಫ್ಯೂಷನ್ ಗೊತ್ತಾ? ವೇದಗಳಲ್ಲಿ ಸಾಮಾನ್ಯ ಋಗ್ವೇದ ಭಾರಿ ಶ್ರೇಷ್ಠ ಅಂತ ಪ್ರಸಿದ್ಧಿ, ಋಗ್ವೇದ ತುಂಬ ಶ್ರೇಷ್ಠ, ಇದು ಸಾಮವೇದೋಸ್ಮಿ ಅಂತ ಇದೆ. ಅಂದರೆ ಜನಕ್ಕೆ ಋಗ್ವೇದಕ್ಕಿರೋ ಮಹತ್ವ ಇವತ್ತು ಸಾವಿರದ ಸಂಖ್ಯೆ ಎಷ್ಟೇ ಅಂತ ತಿಳ್ಕೊಂಡಿದ್ರೆ ಭಾರಿ ಕಡಿಮೆ ಇರೋದು. ಇವತ್ತು ಯಾವುದೇ ಒಂದು ಮಾತು ಹೇಳಿಬಿಡ್ತಾರೆ, ನಿಮ್ಗೆ ಯಾವ ಯಾವುದೋ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಏನೋ ಕನ್ಫ್ಯೂಷನ್ ಅಂತ ತಿಳ್ಕೊಳ್ಳಿ, ಆಗ ಋಗ್ವೇದಕ್ಕೆ ಪ್ರಕಾರ ಮಾಡಿಬಿಡಿ ಬರ್ತದೆ ಅಂತ ಹೇಳ್ತಾರೆ. ಋಗ್ವೇದ ಅಂದ್ರೆ ಅಷ್ಟು ಪ್ರಸಿದ್ಧವಾದ ಯೋಗ. ಉಪಕರ್ಮ ಬರುತ್ತೆ ಋಗ್ವೇದ ಯಜುರ್ವೇದ, ಯಜುರ್ವೇದ ಉಪಕರ್ಮ ಋಗ್ವೇದವ್ರು ಮಾಡ್ಕೊಳ್ಳಾಗಿಲ್ಲ, ಋಗ್ವೇದ ಯಜುರ್ವೇದರ್ ಮಾಡ್ಕೊಳ್ಬೋದು. ಬೇಕಾದ್ರೆ ಋಗ್ವೇದ ಜಾಯಿನ್ ಆಗ್ಬೋದು ಅವರು, ಯಾಕೆ ಋಗ್ವೇದ ತುಂಬ ಬ್ರಾಡ್ ಆಗಿರೋ ವೇದ ಆದ್ದರಿಂದ, ಅದರ ವೈಶಾಲ್ಯ ದೊಡ್ಡದು ಆದ್ದರಿಂದ ಋಗ್ವೇದ ಭಾರಿ ಶ್ರೇಷ್ಠ ಅಂತ ಭಾರಿ ಪ್ರಸಿದ್ಧ. ಕೃಷ್ಣ ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ, ವೇದಗಳಲ್ಲಿ ಸಾಮವೇದ ನಾನು. ನೋಡಿದಲ್ಲಿ ಏನೇನೋ ಹೇಳಿದಕ್ಕೆ ಕಾಣಿಸುತ್ತೆ, ಇದು ಗೊತ್ತಿಲ್ಲದವ್ರು ಇದ್ದಾರೆ, ವೇದನೇ ಗೊತ್ತಿದ್ದವ್ರಿಗೆ ತೊಂದರೆ ಇಲ್ಲ, ವೇದ ಏನಂದ್ರೆ ಗೊತ್ತಿಲ್ಲದಿದ್ದಾರೆ ಯಾವ ಏನು ಹೇಳಿದ್ರು ಯೋಚನೆ ಇಲ್ಲ ಅವರಿಗೆ. ಆದರೆ ಅದು ಗೊತ್ತಿದ್ದವ್ರಿಗೆ ಕನ್ಫ್ಯೂಷನ್ ಶುರುವಾಗ್ತದೆ. ಏನೂ ಗೊತ್ತಿಲ್ಲದವ್ರಿಗೆ ಒಂದು ರೀತಿ, ಇದು ಅಷ್ಟೇ ತಿಳ್ಕೊಂಡು ಮುಂದೆ ಕೇಳಿದ ಗಾಬರಿ ಶುರುವಾಗ್ತದೆ. ದೇವಾನಾಮಸ್ಮಿ ವಾಸವಹ, ದೇವತೆಗಳಲ್ಲಿ ಇಂದ್ರ ನಾನು ಅಂತ ಹೇಳಿದ, ದೇವತೆಗಳಲ್ಲಿ ಇಂದ್ರ ನಾನು. ಇದು ಹೇಗೆ, ದೇವತೆಗಳು ಎಷ್ಟೇ ಗರುಡ ದೇವರು ಶ್ರೇಷ್ಠ ರುದ್ರದೇವರು ವಾಯುದೇವರಿದ್ದಾರೆ, ಸ್ವತಃ ತಾನೇ ಇದ್ದಾರೆ, ಅದು ಬಿಟ್ಬಿಟ್ಟು ದೇವಾನಾಮಸ್ಮಿ ವಾಸವಹ, ದೇವತೆಗಳಲ್ಲಿ ನಾನು ಇಂದ್ರ. ಇದು ಯೋಚನೆ ಮಾಡಬೇಕು. ಅದೇ ರೀತಿ ಇಂಥದ್ದು ಕನ್ಫ್ಯೂಷನ್ ಮುಂದೆ ಬರುತ್ತೆ. ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ಅರ್ಜುನ ನಾನು, ಭೀಮಸೇನ ಹೆಸರೇ ಬರೋದಿಲ್ಲ, ಹೀಗಾಗತ್ತೆ. ಇವೆಲ್ಲ ಒಂದೇ ರೀತಿ ಮಾತುಗಳು. ವೇದಗಳಲ್ಲೇ ಋಗ್ವೇದ ಬರಲಿಲ್ಲ, ಸಾಮವೇದ ಬಂತು. ದೇವತೆಗಳಲ್ಲೇ ವಿಷ್ಣುವಾಯು ಬರಲಿಲ್ಲ, ವಾಸವಹ ಅಂತ ಬಂತು. ಇಂದ್ರದೇವರು ನಾನು, ನನ್ನ ವಿಭೂತಿ ರೂಪ ಉಂಟು. ಆಮೇಲೆ ಇಲ್ಲೊಂದು ಅಷ್ಟ ತಿಳ್ಕೋಬೇಕು, ಎಲ್ಲೆಲ್ಲಿ ನಾನು ಅವ ವಾಸವ ಮೊದಲಾದವರು ಇಂದ್ರದೇವರು, ನಾರಾಯಣ ಅಲ್ಲ ಅವರೆಲ್ಲ ಕೂಡ. ಮೇಲ್ನೋಟಕ್ಕೆ ನಾನೇ ವಾಸವ ಅಂತ ಹೇಳಿದಾಗ ಕೇಳಿಸ್ತದೆ. ಇದೆಲ್ಲ ನಾನೇ ವಾಸವ ಅಲ್ಲ, ವಾಸವ ಅಂತ ಇಂದ್ರನೊಳಗೆ ನನ್ನ ವಿಭೂತಿ ರೂಪ ಇಟ್ಟು ಅವನಿಗೆ ಹಿರಿವೆ ಬರಹ ಮಾಡಿದ್ದೇನೆ ಅಂತ. ಒಟ್ಟು ವಿಭೂತಿಗಳು 4 ವಿಧ ಅಂತ ಹೇಳ್ತಾರೆ. ಅದೆಲ್ಲ ನಾಳೆ ದಿವಸ ನೋಡೋದ್ರಿಂದ ಮತ್ತೆ ಜನರಲ್ ಆಗಿ ಅಷ್ಟೇ ತಿಳ್ಕೊಳ್ಳೋದು. ಜನರಲ್ ಆಗಿ ಏನು ಹೇಳ್ತಾರೆ ಅದು ಸ್ಪೆಸಿಫಿಕ್ ಆಗಿ ಏನು ಹೇಳ್ತಾರೆ ಅಂತ. ಇಂದ್ರಿಯಾಣಾಂ ಮನಶ್ಚಾಸ್ಮಿ, ಇಂದ್ರಿಯಗಳಲ್ಲಿ ಮನಸ್ಸು ನಾನು. ಇದು ಭಾರಿ ವಿಶೇಷ. ಇಂದ್ರಿಯಗಳಲ್ಲಿ ಮನಸ್ಸು ನಾನು. ಇಂದ್ರಿಯಗಳು ಎಷ್ಟು? ತುಂಬ ಜನಕ್ಕೆ ಇಂದ್ರಿಯಗಳು ಎಷ್ಟೊಂದರೂ ಸರಿಯಾಗಿ ಯೋಚನೆ ಮಾಡಿರೋದಿಲ್ಲ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇಷ್ಟು ಸಾಮಾನ್ಯ ಜನ ಗೊತ್ತಿರುತ್ತದೆ. ಆದರೆ ಮನಸ್ಸನ್ನು ಅದು ಒಂದು ಇಂದ್ರಿಯ, ಅಂತಃಕರಣ ಅಂತ ಕರೀತಾರೆ. ಇವೆಲ್ಲ ಎಕ್ಸ್ಟರ್ನಲ್ ಸೆನ್ಸ್ ಆರ್ಗನ್ಸ್ ಆದರೆ ಅದು ಇಂಟರ್ನಲ್ ಸೆನ್ಸ್ ಆರ್ಗನ್, ಅದಕ್ಕೆ ಅಂತಃಕರಣ. ಒಟ್ಟು ಇಂದ್ರಿಯಗಳು 11 ಇಂದ್ರಿಯಗಳಿರೋದು, 11 ಇಂದ್ರಿಯಗಳು. ಆ ಇಂದ್ರಿಯಗಳ ಅತಿ ಶ್ರೇಷ್ಠ ಇಂದ್ರಿಯ ಯಾವುದು ಅಂದರೆ ಮನಸ್ಸು ಅಂತ ಕರೀತಾರೆ. ಇಂದ್ರಿಯಾಣ ಮನಸ್ಚಾಸ್ಮಿ. ಇಲ್ಲಿ ನೋಡಿ, ನಕ್ಷತ್ರಗಳಲ್ಲಿ ಚಂದ್ರ, ಚಂದ್ರ ನಕ್ಷತ್ರ ಅಲ್ಲ, ನಕ್ಷತ್ರಗಳಲ್ಲಿ ಚಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು. ಮನಸ್ಸು ಇಂದ್ರಿಯ ಹೌದು, ಮನಸ್ಸು ಇಂದ್ರಿಯ ಹೌದು, ಇಂದ್ರಿಯಗಳಿಂದ ಮನಸ್ಸು ಭಾರಿ ಶ್ರೇಷ್ಠ. ಆದ್ದರಿಂದ ಮನಸ್ಸನ್ನು ಹತೋಟಿ ಮಾಡಬೇಕು ಯಾವಾಗಲೂ ಕೂಡ. ಯಾವುದೇ ಒಂದಿನ ಎಷ್ಟೇ ಕಣ್ಣು ಚೆನ್ನಾಗಿರಲಿ, ಏನೋ ಯೋಚನೆ ಮಾಡ್ತಿರ್ತಾನೆ, ಕಣ್ಣಿಗೆ ಯಾರೋ ಬಂದರೂ ಕಾಣಿಸೋದೇ ಇಲ್ಲ, ಏನ್ರಿ ಗೊತ್ತಾಗಿಲ್ಲ ಅಂದ್ರೆ ಅಯ್ಯೋ ನೋಡಲೇ ಇಲ್ಲ ನಾನು, ನೋಡಲೇ ಇಲ್ಲ ನಾನು, ಕಣ್ಣು ತೆಗೆದಿದ್ದ ನೋಡಲಿಲ್ಲ ಅಂತಕ್ಕೆ ಮನಸ್ಸೆಲ್ಲೋ ಇದೆ. ಆಬ್ಜೆಂಟ್ ಮೈಂಡ್ ಅಂತ ಕರಿತೇವಲ್ಲ, ಮನಸ್ಸು ಫಂಕ್ಷನ್ ಮಾಡದೆ ಹೋದರೆ ಎಲ್ಲ ಉಳಿದ ಎಲ್ಲ ಇಂದ್ರಿಯಗಳು ಎಷ್ಟೇ ಸರಿಯಾಗಿದ್ದರೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಇಂದ್ರಿಯಗಳ ಇದಲ್ಲದಾದರೆ ಮನಸ್ಸು ಕ್ಯಾಪ್ಟನ್ ಇದ್ದಾಗೆ. ಎಲ್ಲ ಇಂದ್ರಿಯಗಳಿಗೆ ನಾಯಕ ಅಂದರೆ ಮನಸ್ಸು. 10+1, ನಾವು ಕ್ರಿಕೆಟ್ನಲ್ಲಿ 10+1 ಇದೆ ನೋಡಿ, 5 ಜನ ಬ್ಯಾಟ್ಸ್ಮನ್ನು, 5 ಜನ ಬೌಲರು, ಒಬ್ಬ ಕ್ಯಾಪ್ಟನ್ ಇದ್ದಾಗೆ. ಆ ಥರ ಇಲ್ಲಿ ಮನಸ್ಸು ಎಂಬುದು ಆ ಥರ ನಿಜವಾದ ಅರ್ಥದೊಳಗೆ 10 ಉಳಿದ ಇಂದ್ರಿಯಗಳ ನಿಯಂತ್ರಣ ಮಾಡತಕ್ಕಂಥ ಇಂದ್ರಿಯ. ಮನಸ್ಸಿಗೆ 2 ಕೆಲಸ, ಮನಸ್ಸಿಗೆ 2 ಕೆಲಸ ಇದೆ. ಉಳಿದ ಎಲ್ಲ ಇಂದ್ರಿಯನ್ನು ಕನೆಕ್ಟ್ ಮಾಡೋದು ಮೊದಲನೇ ಕೆಲಸ. ಮೈಂಡ್ ಅಪ್ಲೈ ಮಾಡಿದ್ರೆ ಮಾತ್ರ ಕಣ್ಣು ಕೈಕಾಲಿಗೆ ಕೆಲಸ ಮಾಡೋದು, ಕನಸ ಮಾಡೋದಿಲ್ಲ. ಅದು ಒಂದು ಕೆಲಸ. ಇನ್ನೊಂದು ಕೆಲಸ ಏನು ಅಂತ ಕೇಳಿದರೆ, ಇಂಡಿಪೆಂಡೆಂಟ್ ಆಗಿ ಸ್ಮರಣೆ ಮಾಡೋದು, ಮೆಮೊರಿ ಇದೆಯಲ್ಲ, ಅದು ಮನಸ್ಸಿಂದೇ ಆಸ್ತಿ. ಅದು ಮನಸ್ಸಿಗೆ ಮಾತ್ರ, ಬೇರೆ ಯಾವ ಇಂದ್ರಿಯಕ್ಕೂ ಕೆಪಾಸಿಟಿ ಇಲ್ಲ. ಆ ಸ್ಮರಣ ಶಕ್ತಿ ಸ್ವಾತಂತ್ರ್ಯೇಣ ಸ್ಮರಣ ಸಾಧನಂ ಮನಃ, ನೆನಪಿನ ಶಕ್ತಿ ಬರೋದಕ್ಕೆ ಮನಸ್ಸಿನಿಂದ ಮಾತ್ರ ಸಾಧ್ಯ. ಆದ್ದರಿಂದ 2 ಫಂಕ್ಷನ್ ಇದೆ ಇಂದ್ರಿಯಕ್ಕೆ, ಬೇರೆ ಇಂದ್ರಿಯ ಒಂದೊಂದೇ ಫಂಕ್ಷನ್ನು. ಕಣ್ಣು ನೋಡುತ್ತಷ್ಟೇ, ಕಿವಿ ಕೇಳುತ್ತೆ, ಒಂದೊಂದೇ. ಆದರೆ ಮನಸ್ಸಿಗೆ 2 ಫಂಕ್ಷನ್ ಇದೆ. ಎಲ್ಲ ಇಂದ್ರಿಯಗಳನ್ನು ಜಾಯಿನ್ ಮಾಡೋದು ಒಂದು ಕೆಲಸ, ತಾರೇ ಇಂಡಿಪೆಂಡೆಂಟ್ ಯೋಚನೆ ಮಾಡೋದು ಇನ್ನೊಂದು ಕೆಲಸ. ಅದಕ್ಕೆ ಇಂದ್ರಿಯಾಣಂ ಮನಶ್ಚಾಸ್ಮಿ ಅಂತ ಕರೆದಿರೋದ್ರಿಂದ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂತ ಹೇಳ್ತಾರೆ. ಮತ್ತು ಮನಸ್ಸಿನ ಸಾಧನೆ ಭಾರಿ ದೊಡ್ಡದು. ಚಂಚಲಂಭಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಯಾವುದೇ ಸಾಧನೆಗೆ ಅತ್ಯಂತ ಮುಖ್ಯವಾದ ಇಂದ್ರಿಯ ಅಂದರೆ ಮನಸ್ಸು. ಯಾರ ಮನಸ್ಸು ಹತೋಟಿಯಲ್ಲಿಲ್ಲ, ಅವನು ಯಾವ ಸಾಧನೆ ಕೂಡ ಮಾಡೋಕ್ಕಾಗುತ್ತೆ. ಎಷ್ಟು ಕಣ್ಣು ಎಷ್ಟಿದ್ರೆ ಏನಂತೆ, ಮನಸ್ಸೊಂದು ಬೇರೆ ಕಡೆ ಹೋಗಿದ್ರೂ ಅಷ್ಟೇ, ಕೆಟ್ಟ ಹೋಗಿದ್ರೂ ಅಷ್ಟೇ. ಮನಸ್ಸು ಕೆಡೋದು ಯಾವಾಗ, ಕಣ್ಣಿಗೆ ರೋಗ ಶಾರ್ಟ್ ಸೈಟು ಲಾಂಗ್ ಸೈಟು ಬಂದುಬಿಟ್ಟಾಗ ಕಣ್ಣು ಎಫೆಕ್ಟ್ ಮಾಡೋದಿಲ್ಲ. ಕಣ್ಣಿಗೆ ರೋಗಗಳು ಬಂದುಬಿಟ್ರೆ ಹೋಯಿತು, ಕಿವಿ ರೋಗ ಬಂದರೆ ಹೋಯಿತು. ಮನಸ್ಸಿಗೆ ರೋಗ ಇದೆ ಅಂತ ಹೇಳಿದ್ರೆ, ಮನಸ್ಸಿಗೆ ರೋಗ ಇದೆ, ಹೇ ಮನಸ್ಸಿಗೆ ಯಾವ ರೋಗ ಇದೆ, ನಮಗೆ ಆಶ್ಚರ್ಯ. ಮನಸ್ಸಿಗೆ ಯಾವ ರೋಗ ಇದೆ ಅಂತ ಕೇಳಿದರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಯಾರು ಮನಸ್ಸಿನ ದೋಷಗಳಿವೆ ಇಷ್ಟು ಕೂಡ. ಕಾಮಾಲೆ ಕಣ್ಣಿನ ದೋಷ, ಕಾಮ ಮನಸ್ಸಿನ ದೋಷ. ಕಾಮಾಲೆ ಕೇಳಿ ಜಾಂಡಿಸ್ ಕೇಳುತ್ತೇವಲ್ಲ, ಕಾಮಾಲೆ ಎಂಬುದು ಕಣ್ಣಿನ ದೋಷ, ಕಾಮ ಮನಸ್ಸಿನ ದೋಷ. ಅಂದರೆ ಆಸೆ ಯಾವನಿಗೆ ಇರ್ತದೋ ಅಲ್ಲಿ ಪ್ಯೂರ್ ಥಿಂಕಿಂಗ್ ಬರೋದಿಲ್ಲ ಅಂತ. ಆ ನೀನು ಆಲೆ ಅವನು ಪೊಲ್ಯೂಟ್ ಆಗಿಬಿಡ್ತದೆ. ಆಗಲಿ ಕಣ್ಣಿಗೆ ದೋಷ ಇದ್ದರೆ ಕ್ಲಾರಿಟಿ ಹೇಗೆ ಮಿಸ್ ಆಗ್ತದೋ, ಕಾಮ ಕ್ರೋಧ ಲೋಭ ಮೋಹ ಅವೆಲ್ಲ ಸೇರ್ಕೊಂಡ್ಬಿಟ್ರೆ ಮನಸ್ಸಿನ ಪ್ಯೂರಿಟಿ ಹೋಗಿಬಿಡ್ತದೆ. ಯಾವಾಗ ಮನಸ್ಸು ಪ್ಯೂರಿಟಿ ಕಳ್ಕೊಂಡ್ಬಿಡ್ತದೋ ಎಫಿಷಿಯನ್ಸಿ ಹೋಗ್ತದೆ, ಎಫಿಷಿಯನ್ಸಿ ಹೊರಟೋಯ್ತು. ಎಫಿಷಿಯನ್ಸಿ ಹೋದ ತಕ್ಷಣ ಸಾಧನೆ ಕುಂಠಿತ ಆಗಿಬಿಡ್ತದೆ. ಸಾಧನೆ ಕುಂಠಿತ ಆಯಿತು, ಮುಂದೋಗ್ಲಿಕ್ಕಾಗೋದಿಲ್ಲ. ನಮ್ಮ ಇಡೀ ದೇಹದಲ್ಲಿ ಅತ್ಯಂತ ಮುಖ್ಯವಾದ ಇಂದ್ರಿಯ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹು, ವಿಷ್ಣು ಪುರಾಣದ ಮಾತು. ನಮ್ಮ ಜೀವನ ಮತ್ತೆ 6ನೇ ಅಧ್ಯಾಯ ಭಗವದ್ಗೀತೆಯಲ್ಲೇ ಬಂತಲ್ಲ, ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತ್. 2 ಶ್ಲೋಕ ಪೂರ್ತಿ ಮನಸ್ಸಿನ ಬಗ್ಗೆ ಹೇಳಿರೋ ಶ್ಲೋಕ ಅದು. ಒಂದು ಮತ್ತು ಯೋಗಕ್ಕೆ ಬೇಕಾದ್ದೇ ಮನಸ್ಸು, ಯೋಗಕ್ಕೆ ಬೇಕಾದ್ದೇ ಮನಸ್ಸು. ಆದ್ದರಿಂದ ಇಂದ್ರಿಯಾಣ ಮನಶ್ಚಾಸ್ಮಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮನಸ್ಸಿನ ಹಿರಿಮೆಯಾದ್ದರಿಂದ ನಾವು ಏನೇ ಆಗಲಿ ಮನಸ್ಸನ್ನು ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಮನಸ್ಸನ್ನು ಕೆಡಿಸ್ಕೊಂಡ ಅಂದರೆ ಯಾರೋ ಸ್ನಾನ ಮುಗಿದಿರ್ತದೆ, ಯಾರೋ ಬರ್ತಾರೆ, ಏನೋ ಶುರು ಜಗಳ ಶುರು ಮಾಡಿಬಿಡ್ತಾರೆ, ಜಪ ಎಲ್ಲ ಹಾಳಾಗೋಗ್ಬಿಡ್ತದೆ. ಆಮೇಲೆ ಏನು ಮಾಡಿದ್ರೆ ಬೈದಿದ್ದಲ್ಲಿ ಮನಸ್ಸೇ ಬರ್ತಿರ್ತದೆ. ಆ ಪೂಜೆ ಡಿಸ್ಟರ್ಬ್ ಆಗಿ ಎಲ್ಲ ಪೂಜೆ ಡಿಸ್ಟರ್ಬೆನ್ಸ್ ಟೋಟಲಿ, ಅವನು ಬೈದ ನಿಮಿತ್ತವಾಗಿ ಹೋಲ್ ಡೇ ಡಲ್ ಆಗಿಬಿಡ್ತದೆ. ಬಸ್ನಲ್ಲಿ ಟಿಕೆಟ್ ಜಗಳ ಮಾಡಿರ್ತಾನೆ, ಆಫೀಸ್ ಕೆಲಸ ಎಲ್ಲ ಹಾಳಾಗೋಗ್ಬಿಡ್ತದೆ. ಅವ್ನು ನನ್ನಂದು ಬಿಟ್ಟನಲ್ಲ ಅಂತ ಅದೇ ಮನಸ್ಸೊಳಗೆ, ಅವನು ನನಗೆ ನನ್ನಂದು ಬಿಟ್ಟ, ಬುದ್ಧಿ ಇಲ್ಲ ಅಂದುಬಿಟ್ಟ ಮಾಡ್ತೇನೆ ಬಾ. ಅವನು ಎಂದೋ ಮತ್ತೆ ಸಿಗೋದಿಲ್ಲ ಜನ್ಮದಲ್ಲಿ. ಆದ್ರೆ ಇವನು ಟೆನ್ಷನ್ ಮಾತ್ರ ಹೋಲ್ ಡೇ ಅವನು ಕಾಡ್ತಾ ಇರ್ತದೆ. ಹೋಲ್ ಡೇ ಕಾಡ್ರೆ ಕೆಲವು ಹೋಲ್ ಲೈಫೇ ಕಾಡ್ತವೆ ಕೆಲವೆಲ್ಲ ಕೂಡ. ಆದ್ದರಿಂದ ಮನಸ್ಸನ್ನು ಎಂದೂ ಕೆಡಿಸಿಕೊಳ್ಳೋಕೆ ಹೋಗಬಾರದು. ವಿಹೂತಿ ರೂಪ ಮನಸ್ಸನ್ನಲ್ಲಿ ಪರಮಾತ್ಮ ಇಟ್ಟಿರೋದ್ರಿಂದ ಅಷ್ಟು ಪ್ರಶಸ್ತ ಆಗಿರೋದು. ಅದಕ್ಕೆ ನಾವೇನೇ ಮಾಡಲಿ ಮನಸ್ಸು ಕೆಡಿಸಿಕೊಳ್ಳೋದಕ್ಕೆ ಮಾತ್ರ ಹೋಗಲೇಬಾರದು. ಆದ್ದರಿಂದ ಕಾಮಕ್ರೋಧ ಪ್ರಸಂಗ ಬಂತ ತೆಗೆದು ಹಾಕಿಬಿಡು, ದುರಾಸೆ ಬಂತ ತೆಗೆದು ಬಿಟ್ಟರೆ ಮನಸ್ಸು ಫ್ರೆಶ್ ಆಗಿಬಿಡ್ತದೆ. ಕಾಮ ಕ್ರೋಧ ಸಿಟ್ಟು ಮಾಡ್ಕೊಳ್ಳೋದು ಬಿಟ್ಟುಬಿಟ್ರೆ ಅವಳು ಮನಸ್ಸು ಫ್ರೆಶ್ ಆಗ್ತದೆ. ಮತ್ತೆ ಇವತ್ತು ಮೈಂಡ್ ಯಾವಾಗ ಫ್ರೆಶ್ ಇರ್ತದೋ ಎಲ್ಲ ಇಂದ್ರಿಯಗಳ ಆರೋಗ್ಯ ಸರಿ ಹೋಗಿಬಿಡುತ್ತದೆ. ಅವ್ರು ಬರೀ ನೋಡ್ತಾ ಕ್ಲಿಯರಾಗಿ ನೋಡ್ತಾನೆ. ಕಣ್ಣು ಬಿಕಮ್ಸ್ ಮೋರ್ ಎಫಿಷಿಯೆಂಟ್, ಕಣ್ಣಿರುತ್ತಲ್ಲ ಐ ಬಿಕಮ್ಸ್ ಮೋರ್ ಎಫಿಷಿಯೆಂಟ್, ಇಯರ್ ಬಿಕಮ್ಸ್ ಮೋರ್ ಎಫಿಷಿಯೆಂಟ್, ಪ್ರತಿಯೊಂದು ಕೂಡ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಆದ್ದರಿಂದ ಮನಸ್ಸಿನ ಹತೋಟಿ ಭಾರಿ ದೊಡ್ಡದು. ಮನಸ್ಸಿನ ಮೇಲೆ ಕೆಲಸ ಮಾಡತಕ್ಕಂಥ ಅತಿ ಶ್ರೇಷ್ಠವಾದ ವಸ್ತು ಆಹಾರ ಅಂತ ಹೇಳ್ತಾರೆ. ಮನಸ್ಸನ್ನು ಡೆವಲಪ್ ಮಾಡೋಕ್ಕಿರ್ತಕ್ಕಂಥ ದೊಡ್ಡ ವಸ್ತು ಅಂದರೆ ಆಹಾರ. ಆದ್ದರಿಂದ ಒಳ್ಳೆ ಆಹಾರ ತಗೊಂಡ್ರೆ ಮನಸ್ಸು ಒಳ್ಳೆ ರೀತಿಯಾಗಿರ್ತದೆ, ಕೆಟ್ಟ ಆಹಾರ ತಗೊಂಡ್ರೆ ಕೆಟ್ಟ ಹೋಗ್ಬಿಡ್ತದೆ ಅಂತೇಳಿ. ಹೆಂಡ ಕೂಡ ಬಿದ್ದು ಬಿಟ್ಟಿರ್ತಾರೆ ಆಗಲೇ, ಓ ಅವನು ಬಿಡುತ್ತೆ, ಅವನು ಮನಸ್ಸು ಬಿಡ್ತದೆ, ಬಾಡಿ ಬಿದ್ದು ಬಿಡ್ತದೆ. ಹಾಗೆ ಮನಸ್ಸಿನ ಜೊತೆ ಬಾಡಿನೂ ಬಿಡುತ್ತದೆ. ಒಳ್ಳೆ ಆಹಾರ ತಗೊಂಡ್ರೆ ಒಳ್ಳೆ ಚಟುವಟಿಕೆಯಿಂದ ಇರ್ತಾನೆ. ಅದು ಆಹಾರ ಅಂಬುದು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕೊಡ್ತಕ್ಕಂಥ ವಸ್ತು. ಅಂತ ಆಹಾರ ನಿಯಂತ್ರಣಕ್ಕೆ ಏಕಾಚಿ ಮಾಡಿಬಿಡ್ತಾನಲ್ಲ, ಎಂಟೈರ್ ಬಾಡಿ ಸೆಟ್ರೇಟ್ ಆಗ್ತದೆ ಅಂತ ಹೇಳ್ತಾರೆ. ಏಕೆ ಆಹಾರ ಬಿಡ್ತಾರಲ್ಲ, ಕಂಪ್ಲೀಟ್ ಮೈಂಡ್ ಚೆಕ್ ಮಾಡಿದ ಲೆಕ್ಕ ಅದು. ಅವನ ಗಮನ ಎಲ್ಲ ಆಹಾರ ಕಡೆಗೆ ಹೋಗ್ತಾ ಇರ್ತದೆ, ಕಂಪ್ಲೀಟ್ ಆ ಕಡೆಗೆ ಹೋಗ್ತದೆ, ಬೇಡ ಅಂತ ಬರ್ತಾನೆ. ಆ ರೀತಿ ಮಾಡಿ ಮಾಡಿ ಮೈಂಡ್ ಏನಾಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಅಂತ ಹೇಳಿ ವಿಲ್ ಪವರ್ ಡೆವಲಪ್ ಆಗ್ತದೆ. ಏಕಾದಶಿ ಉಪವಾಸ ಇತ್ಯಾದಿ ಮಾಡ್ತಾನಲ್ಲ, ಯಾವ ಉಪವಾಸ ಮಾಡೋದು ವಿಲ್ ಪವರ್ ಯಾವಾಗಲೂ ಭಾರಿ ಜಾಸ್ತಿ ಅವರು. ವಿಲ್ ಪವರ್ ಇದ್ರೆ ಉಪವಾಸ ಮಾಡೋಕ್ಕಾಗೋದಿಲ್ಲ. ನನಗೆ ಊಟ ಬೇಡ ಅಂತ ಹೇಳಬೇಕು, ಎಷ್ಟು ಶಕ್ತಿ ಇರಬೇಕು. ಮಕ್ಕಳಿರ್ತಾರೋಳು, ನನಗೆ ಬೇಕಾಗಿಲ್ಲ ಆ ಕೆಲಸ ಮಾಡಿಕೊಡೋದ್ರೆ ಬೇಕಾಗಿಲ್ಲ ಹಠ. ಅದು ಯಾವನಿಗೆ ಬೇಕು ಅಂತ ಇಷ್ಟಪಡ್ತಾ ಹಠ ಮಾಡೋಕ್ಕೆ ಬರೋದಿಲ್ಲ, ಅವನಿಗೆ ಹಠ ಮಾಡಕ್ಕೆ ಬರೋದಿಲ್ಲ. ಹಠ ಮಾಡಕ್ಕೆ ಅವನಿಗೆ ಬರೋದಿಲ್ಲ, ಅಚೀವ್ಮೆಂಟ್ ಆಗೋದೇ ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸಿಗೆ ತುಂಬ ಮಹತ್ವ ಇರೋದ್ರಿಂದ ಇಂದ್ರಿಯಾಣ ಮನಸ್ಸಾಸ್ಮಿ ಭೂತಾನಾಮಸ್ಮಿ ಚೇತನ, ಇದು ಮುಂದಿನ ಮಾತು. ಭೂತಾನಾಮಸ್ಮಿ ಚೇತನ, ಎಲ್ಲ ಪ್ರಾಣಿಗಳ ಒಳಗೆ ಚೇತನ ಅಂತ ಒಂದಿದೆ, ಅದು ನಾನು ಅಂತ ಹೇಳಿದ್ರು. ಚೇತನ ಅಂತಿದೆ ಅದು ನಾನು. ಈ ಚೇತನ ಅಂದ್ರೆ ಏನು? ಅನೇಕರು ಚೇತನ ಏನೋ ಅರ್ಥ ಬರೆದು ಬಿಡ್ತಾರೆ, ಅದಕ್ಕೆ ಆಚಾರ ಡಿಕ್ಷನರಿ ಕೋಟ್ ಮಾಡ್ತಾರೆ. ಚೇತನ ಅಂದ್ರೆ ಯಾವುದೋ ಅಲ್ಲ, ಬಹುಸ್ಮರಣ ಶಕ್ತಿಸ್ತು ಚೇತನ ಇತ್ಯುಚ್ಯತೆ ಬುಧೈಹಿ. ಇದು ಬೇರೆ ಯಾರೂ ಬರೋದಿಲ್ಲ. ಬಹುಸ್ಮರಣ ಶಕ್ತಿಸ್ತು ಚೇತನ ಇತ್ಯುಚ್ಯತೆ ಬುಧೈಹಿ, ಆಚಾರ್ಯರ ಭಾಷ್ಯ ತಾತ್ಪರ್ಯಗಳ ಮಾತದು. ಅಂದ್ರೆ ಬರೀ ಮೆಮರಿ ಸಾಮಾನ್ಯ ಎಲ್ಲರಿಗೂ ಇರ್ತದೆ, ಊಟ ಮಾಡಿದ್ನೋ ಇಲ್ಲೋ ಅಂತ ಮೆಮರಿಗಳು ಸಾಮಾನ್ಯವಾಗಿರ್ತವೆ. ಏನ್ ಮಾಡಿದೆ, ಎಷ್ಟು ತಿಂಡಿ, ಎಷ್ಟೊತ್ತಿಗೆ ಆಯ್ತು, ಕಾಫಿ ಎಷ್ಟೊತ್ತಿಗೆ ಆಗಬೇಕು, ಇವೆಲ್ಲ ಮೆಮರಿ ಸಾಮಾನ್ಯವಾದ ಮೆಮರಿ ಎಲ್ಲರಿಗೂ ಇರ್ತದೆ. ಅದು ಸ್ಪೆಷಲ್ ಮೆಮರಿ ಇರ್ತದಲ್ಲ, ಅದಕ್ಕೆ ಚೇತನ ಅಂತ ಕರೀತಾರೆ ಅಂತ ಹೇಳ್ತಾರೆ. ಬಹುಸ್ಮರಣ ಶಕ್ತಿಸ್ತು ಚೇತನ ಇತ್ಯುಚ್ಯತೆ ಬುಧೈಹಿ. ಅನೇಕ ದಿವಸ ತುಂಬ ಹಿಂದೆ ಜ್ಞಾಪಕ ಮಾಡ್ಕೋಬಲ್ಲ, ಚಿಕ್ಕ ಮಗುವಾಗಿದ್ದಾಗ ಏನು ಮಾಡಿದ್ದೆ, ಅಷ್ಟು ಶಾರ್ಪ್ ಅವನು ಬ್ರೈನ್ ಒಂದು ಕಡೆಗೆ. ಮತ್ತೆ ದೂರದ್ದು ಯಾವ ಇವತ್ತು ನೆನೆಸಿ ಮಾಡ್ಕೊಂಡ್ಬಿಟ್ಟ ಅಂತ ಕೇಳಿ ಕರಾರು ಹಾಕಬೇಕಾದ್ರೆ ಏನೇನಾಯಿತು ಅಂತ ಕರಾರು ಹಾಗೆ ಹೇಳಬಲ್ಲ. ಇನ್ನೊಂದು ಜೊತೆಗೆ ಹತ್ತಾರು ವಿಷಯ ಒಟ್ಟಿಗೆ ನೆನಪಿಸ್ಕೊಳ್ಬಲ್ಲ. ಹತ್ತಾರು ಒಂದು ವಾಕ್ಯ ಬಂದುಬಿಟ್ಟು ಎಲ್ಲೆಲ್ಲಿ ಬರುತ್ತೆ ಈ ಕಂಪ್ಯೂಟರ್ನೊಳಗೆ ಎಲ್ಲ ಗೊತ್ತಾಗಿ ಎಲ್ಲೆಲ್ಲಿ ಬರುತ್ತೆ ಅಂತ ತಕ್ಷಣ ಕೊಡುತ್ತಲ್ಲ, ಆ ಥರ ಸಪ್ಲೈ ಮಾಡ್ಕೊತಾನೆ. ಒಂದು ವಾಕ್ಯ ಜ್ಞಾಪಕ ಆಗಿಬಿಟ್ರೆ ಸಂಬಂಧಪಟ್ಟಿದ್ದೆಲ್ಲ ಜ್ಞಾಪಕ ಮಾಡ್ಕೊಂಡ್ಬಿಡ್ತಾನೆ. ಈ ಥರ ಬಹುಸ್ಮರಣ ಶಕ್ತಿ ಇದೆಯಲ್ಲ, ಅದಕ್ಕೆ ಚೇತನ ಅಂತ ಕರೀತಾರೆ. ಸಾಮಾನ್ಯ ಎಲ್ರಿಗೂ ಇರೋದಿಲ್ಲ ಅಂತ ಹೇಳಿ, ಎಲ್ರಿಗೂ ಇರೋದಿಲ್ಲ. ಪ್ರತಿಭಾ, ಚೇತನ ಎಲ್ಲ ಪರ್ಯಾಯ ಪದಗಳು. ಅದಿಲ್ಲದೆ ಹೋದರೆ ದೊಡ್ಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮನಸ್ಸು ಎಲ್ರಿಗೂ ಇರ್ತದೆ, ಪ್ರತಿಭೆ ಎಲ್ರಿಗೂ ಇರೋದಿಲ್ಲ. ಆಚಾರ್ಯರು ಬಹಳ ಅಪೂರ್ವ ವಿಷಯಗಳನ್ನು ಹೇಳುತ್ತಾರೆ. ಮನಸ್ಸಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ ಇದೆ ಅಂತ ಹೇಳುತ್ತಾರೆ. ಮನಸ್ಸಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ ಇದೆ. ಈ ನೋಡಿ, ಇವತ್ತು ಸೈಕಾಲಜಿ, ಸೂಪರ್ ಸೈಕಾಲಜಿ ಓದ್ದವರಿಗೂ ಅದೆಲ್ಲ ಗೊತ್ತಿರೋದಿಲ್ಲ. ಸೈಕಾಲಜಿ ಆಡ್ ಮಾಡ್ರ ಸೈಕಲ್ ತುಂಬ ಡೆವಲಪ್ ಆಗಿದೆ. ಇಷ್ಟಾದರೂ ಶಾಸ್ತ್ರ ಹೇಳಿದೆಲ್ಲ ಅದು ಕವರ್ ಆಗಿಲ್ಲ ಇನ್ನೂ ಕೂಡ. ಮನಸ್ಸಿದೆ, ಚಿತ್ತ ಇದೆ, ಬುದ್ಧಿ ಇದೆ, ಆಮೇಲೆ ಚೇತನ ಅಂತಿದೆ. ಇವೆಲ್ಲ ಮನಸ್ಸಿನ ಕಂಪಾರ್ಟ್ಮೆಂಟ್ಸ್, ಇವು ರಫ್ಲಿ ಒಂದೇ ಅಂತ ಹೇಳಿಬಿಡ್ತೇವೆ. ಅದು ತಪ್ಪದು. ಮನಸ್ಸು ಎಂಬುದು ಸಾಮಾನ್ಯ ಮನಸ್ಸು ಎಲ್ರಿಗೂ ಇರ್ತದೆ ಸಾಮಾನ್ಯವಾಗಿ, ಆದರೆ ಸ್ಪೆಷಲ್ ಕಂಪಾರ್ಟ್ಮೆಂಟ್ಸ್ ಮಾತ್ರ ಎಲ್ರಿಗೂ ಇರೋದಿಲ್ಲ ಅಂತ ಹೇಳ್ತಾರೆ. ಮನಸ್ಸಿನೊಳಗೆ ಚಿತ್ತ ಅಂತ ಒಂದು ಭಾಗ ಇದೆ, ಚಿತ್ತ ಅಂತ ಕರೀತಾರೆ. ಚಿತ್ತ ಅಂಬೋದೇನದು? ಅಟೆಂಟಿವ್ ಮಾಡೋದು ಚಿತ್ತ. ಅದು ಅಟೆಂಟ್ ಕೆಲವರು ಇರ್ತಾರೆ, ಯಾವ ಕಂಟಿನ್ಯೂಸ್ ಡಿಸ್ಟರ್ಬೆನ್ಸೆ, ಚಿಕ್ಕ ಮಕ್ಕಳು ಸ್ವಲ್ಪ ಆ ಕಡೆ ನೋಡ್ತಿರ್ತಾರಲ್ಲ ಆ ಟೈಪ್. ಆದರೆ ಚಿತ್ತ ಅಂದರೆ ಕೇಂದ್ರೀಕರಿಸೋ ಕೆಪಾಸಿಟಿ, ಅಟೆಂಟಿವ್ ಆಗಿರೋ ಕೆಪಾಸಿಟಿ, ಅದಕ್ಕೆ ಚಿತ್ತ ಅಂತ. ಚಿತ್ತ ಕೊಟ್ಟು ಕೇಳಿ ಅಂತಾರಲ್ಲ, ಚಿತ್ತ ಅಲ್ಲಿ ಸರಿಯಾಗಿ ಉಪಯೋಗಿಸ್ತೇವೆ ನಾವು. ಹಿಂದೆ ಬರ್ತಾರೆ, ಬಚ್ಚಿತ್ತ ಮದ್ಗತ ಪ್ರಾಣಾಹ. ಆ ಚಿತ್ತನ ದೇವರಲ್ಲಿ ಹಾಕಿಬಿಟ್ರಾಗ ಏಕಾಗ್ರತೆ ಮಾಡಲಿಕ್ಕೆ ಬರುತ್ತೆ. ತತ್ರ ಏಕಾಗ್ರಂ ಮನಃಕೃತ್ವ, ಅದು ಚಿತ್ತದ ಕೆಲಸ. ಬುದ್ಧಿ ಅಂದ್ರೆ ಏನು? ಮನಸ್ಸಿದ್ದರೆ ಬುದ್ಧಿ ಇರಬೇಕು ಅಂತೇನಿಲ್ಲ. ಬುದ್ಧಿ ಅಂದ್ರೆ ನಿನ್ನ ಹೇಳಿದೆ, ಕಾರ್ಯಾಕಾರ್ಯ ವಿನಿಶ್ಚಯೋ ಬುದ್ಧಿ, ಕಾರ್ಯಾಕಾರ್ಯ ನಿಶ್ಚಯಾತ್ಮಿಕ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬೇಕು, ಇದು ಬೇಡ, ಆ ವಿವೇಚನೆ ಮಾಡೋ ಶಕ್ತಿ ಬುದ್ಧಿ ಅಂತ ಕರೀತಾರೆ. ಅದು ತುಂಬ ಜನಕ್ಕೆ ಇರೋದಿಲ್ಲ, ಅದು ತುಂಬ ಜನಕ್ಕೆ ಇರೋದಿಲ್ಲ. ಅದು ಬುದ್ಧಿವಂತ ಅಂತ ಅನಿಸ್ಕೋಬೇಕು, ಅದಿರಬೇಕು ಅದು. ಸೊ ಮನಸ್ಸು ಕಾಮ ಸಾಮಾನ್ಯ ಹೇಗೆ ದೇಹ, ಅದರ ರೂಪ ಅಂತ ಹೇಳ್ತಾರಲ್ಲ ಹಾಗೆ, ದೇಹಕ್ಕೆ ರೂಪಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅದೇ ಥರ. ಒಂದು ಆರ್ಟು ಅದಕ್ಕೆ ಸ್ಕಿಲ್ ಬರುತ್ತಲ್ಲ ಅದು ಬೇರೆ, ಹೇಗೋ ಮನಸ್ಸಿನಲ್ಲಿ ಚಿತ್ತ ಬುದ್ಧಿ ಚೇತನ ಅದೇ ಧೃತಿ ಅಂತ ಒಂದು ಭಾಗ ಇದೆ. ಧೃತಿ ಅಂತ ಒಂದು ಭಾಗ, ಧೃತಿ ಅಂದ್ರೆ ಏನು? ಪವರ್ ಆಫ್ ರಿಸ, ಇದೊಂದು ರಿಟೆನ್ಷನ್ ಮಾಡ್ತಾನಲ್ಲ ಆ ಕೆಪಾಸಿಟಿ ಅಥವಾ ಕೆಲವೇ ಎಲ್ಲ ಕೇಳ್ತೇವೆ ಎಲ್ಲ ಮರ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಲ್ಲ ಏನು ಜ್ಞಾಪಕ ಇರೋದಿಲ್ಲ, ಯಾಕೆ? ಧಾರಣ ಇಲ್ಲ. ಧಾರಣ ಅಂದ್ರೆ ಏನು? ಅದನ್ನ ರಿಟೆನ್ಷನ್ ಕೆಪಾಸಿಟಿ ಇಲ್ಲ, ರಿಟೈನ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಎಲ್ಲ ಬರುತ್ತೆ, ಎಲ್ಲ ಹೋಗ್ಬಿಡುತ್ತೆ. ನೀರು ಬರುತ್ತೆ, ಎಲ್ಲ ಒಂದು, ಆದರೆ ಏನು ಇಲ್ಲ, ಇಲ್ಲ ಖಾಲಿ. ಸೂರ್ಯ ಬಿಟ್ಟರೆ ಹೇಗೋ ಹಾಗೆ, ನೀರು ಬಂದಿದ್ದೆಲ್ಲ ಸೂರ್ಯ ಬಿಟ್ಟರೆ ಹೇಗೋ ಹಾಗೆ. ಧಾರಣಾ ಶಕ್ತಿ ಅಂತ ಕರೀತಾರೆ. ಗ್ರಹಣ ಶಕ್ತಿ ಬೇರೆ, ಧಾರಣ ಶಕ್ತಿ ಬೇರೆ. ಅದರಲ್ಲಿ ಪ್ರತಿಭಾಶಕ್ತಿ ಅಂತಿದೆಯಲ್ಲ ಅದು ತೀರಾ ಸ್ಪೆಷಲ್. ಅಂದರೆ ಅದು ಕ್ರಿಯೇಟಿವಿಟಿ ಬರೋದು ಅವರಿಗೆ ಮಾತ್ರ, ಬೇರೆಯವರಿಗೆ ಬರೋದಿಲ್ಲ. ಕ್ರಿಯೇಟಿವ್ ಥಿಂಕಿಂಗ್ ಬರಬೇಕಾದ್ರೆ ಆ ಪ್ರತಿಭಾ ಇದ್ರೆ ಮಾತ್ರ ಸಾಧ್ಯ. ಅದು ಮನಸ್ಸಿನ ಟ್ರೈನ್ ಅಪ್ ಮಾಡ್ತಾ 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 ಹೋದ್ರು ಇಲ್ಲದವರು ಬರೋದಿಲ್ಲ, ಅದು ಒಂದೆರಡು ದಿವಸಕ್ಕೆಲ್ಲ ಬರೋದಿಲ್ಲ. ತುಂಬ ಸಿದ್ಧಿ ಬೇಕು. ದೇವತೆಗಳಂಥವರಿಗೆಲ್ಲ ಭಾರಿ ದೊಡ್ಡದಾಗಿರುತ್ತೆ, ಮಹರ್ಷಿಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆಲ್ಲ ಬಹಳ ದೊಡ್ಡದಾಗಿರುತ್ತೆ. ಇದೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಯಾಕೆ ಒಂದೇ ಸಾಧನೆ ಮಾಡೋದಿಲ್ಲ ಅನ್ನೋದಕ್ಕೆ ಉತ್ತರ ಅದು. ಎಲ್ಲರೂ ಯಾಕೆ ಒಂದೇ ವಿಧವಾದ ಸಾಧನೆ ಮಾಡೋದಿಲ್ಲ ಅಂತ ಕೇಳಿದರೆ ಈ ಒಂದು ಡ್ರಾಬ್ಯಾಕ್ಸ್ ಇಂದ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸೊ ಇವೆಲ್ಲ ಬೇಸಿಕಲಿ ಏನಾಗಬೇಕಾಗ, ಮನಸ್ಸಿಂದ ಪ್ರಾರಂಭ ಆಗಬೇಕು. ಬೇಸಿಕ್ ಅದು ಸರಿಯಾಗಿರಬೇಕು. ಇವತ್ತು ಮಾಡೋ ವ್ರತ ಉಪವಾಸ ಎಲ್ಲ ಎಲ್ಲಿ ಎಂಡ್ ಆಗುತ್ತೆ, ಅದಕ್ಕೆ ಎಂಡ್ ಆಗುತ್ತೆ ಅಂತ ಹೇಳಿದ್ದೆ. ವ್ರತ ಉಪವಾಸಗಳೆಲ್ಲ ಅದಕ್ಕೆ ಎಂಡ್ ಆಗಬೇಕು. ಆಗ ಬಹಳ ಶಾರ್ಪ್ ಆಗಿರ್ತಾರೆ. ತುಂಬ ಜನ ನೋಡಿದ್ದೇನೆ ಹಿಂದಿನ ಕಾಲ, ಎಷ್ಟೋ ಜನ ಹೆಂಗಸರ ಮಕ್ಕಳಿಗೆ, ಹೆಂಗಸರಿಗಂತೂ ಓದು ಬರಹ ಬರ್ತಾನೆ ಇರಲಿಲ್ಲ, ಏನು ಬರ್ತಿರಲಿಲ್ಲ. ಎಂಥ ಸ್ಟ್ರಾಂಗ್ ಮೆಮರಿ ಗೊತ್ತಾ, ಹರಿದಾಸರ ಸಾವಿರಾರು ಹೇಳಿ ಬಾಯಲ್ಲಿ ಹೇಳ್ತಾ ಇದ್ರು, ಸಾವಿರಾರು ಹಾಡುಗಳನ್ನು. ಇವತ್ತು ಓದು ಬಂದರೆ ಅದು ಬರೋದೇ ಇಲ್ಲ, ಪುಸ್ತಕ ನೋಡಿದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ, ಆ ಥರ ಇರ್ತಾರೆ. ಸಾಕಷ್ಟು ಬರ್ತದೆ, ಆದರೆ ಅದೇ ಮೆಮರಿನೇ ಇರೋದಿಲ್ಲ. ಯಾತಕ್ಕೆ? ಅಂಥ ಕೆಪಾಸಿಟಿ ಇತ್ತು ಅವ್ರಿಗೆ. ತುಂಬ ಜನ ಮಕ್ಕಳು ನೋಡಿಬೇಕಾದ್ರೆ ಎಷ್ಟು ಇರ್ಬಿಡುತ್ತೆ, ಹಾಡು ತೊಟ್ಲಾಡಿ ಹೇಳ್ತಾ ಇರ್ತಾರಲ್ಲ, ಎಷ್ಟೋ ಮಕ್ಕಳಿಗೆ ಹಾಡು ಬಾಯ್ಪಾಠ. ಇನ್ನು ಒಂದು ಮೂರ್ನಾಲ್ಕು ವರ್ಷಗಳು ಎಲ್ಲ ಹಾಡು ಹೇಳ್ತಾ ಇರ್ತಾರೆ, ನೂರಾರು ಹೇಳಿ ಬಾಯ್ಪಾಠ ಮಾಡಿರ್ತಾರೆ. ತಾಯಿ ಹೇಳಿದ್ರೆ ಇವತ್ತು ತಾಯಿಯಿಂದ ಹಾಡು ಹೇಳೋದಿಲ್ಲ, ಅದರಿಂದ ಯೋಚನೆ ಬರೋದಿಲ್ಲ. ಆದರೆ ಹೇಳಿದರೆ ಅಷ್ಟು ಜ್ಞಾಪಕ ಶಕ್ತಿ ಇರುತ್ತದು. ಇದು ಏಜ್ ಆಗ್ತಾ ಹೋದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಮೈಂಡಿನ ಕೆಪಾಸಿಟಿ ಹೇಗೆ ಬಾಡಿ ವೀಕ್ ಆಗ್ತದೋ ಮೈಂಡ್ ವೀಕ್ ಆಗಲಿಕ್ಕೆ ಶುರುವಾಗ್ತದೆ. ಹದಿನಾರರವರೆಗೆ ಇರೋದೇ ಬೇರೆ, ಅಲ್ಲೆಲ್ಲ ಮೆಮೊರಿ ಭಾರಿ ಸ್ಟ್ರಾಂಗ್ ಇರ್ತದೆ. ಆಮೇಲೆ ಮೆಮೊರಿ ಕಡಿಮೆ ಆಗಿಬಿಟ್ಟು ಬುದ್ಧಿ ಜಾಸ್ತಿ ಆಗ್ತದೆ. ಈ ಮೆಚ್ಯೂರಿಟಿ ಅಂತ ಬುದ್ಧಿ ಬರೋ ಶುರುವಾಗ್ತದೆ, ಮೆಮೊರಿ ಡ್ರಾಬ್ಯಾಕ್ ಆಗ್ತದೆ ಶುರುವಾಗ್ತದೆ. ಆಮೇಲೆ ಬರದ ಪ್ರತಿಭೆ ಕ್ರಿಯೇಟಿವಿಟಿ ಆಮೇಲೆ ಮತ್ತೆ ಡೆವಲಪ್ ಆಗ್ತದೆ. ಈಗ ಅನೇಕ ಸಮಯದೊಳಗೆ ಮನಸ್ಸು ಕೆಲಸ ಮಾಡ್ತದೆ. ಯಾತಕ್ಕೆ ಹೇಳಿದೆ ಅಂದರೆ, ನಮ್ಮ ಶಾಸ್ತ್ರದಲ್ಲಿ ಮನಸ್ಸಿನ ಬಗ್ಗೆ ಎಷ್ಟು ಅಪೂರ್ವ ಮಾಹಿತಿಗಳು ಸೇರಿಕೊಂಡಿದೆ. ಅದ್ಯಾರು ಉಪಯೋಗಿಸ್ತಾರೆ, ನಮ್ಮಲ್ಲೇ ಯೋಚನೆ ಮಾಡಿ. ನಮ್ಮಲ್ಲಿ ಮನಸ್ಸು ಯಾವಾಗ ಮೆಮೊರಿ ಬಂತೋ ಮನಸ್ಸಿನ ಕೆಲಸ, ಶಾರ್ಟ್ ಮೆಮೊರಿ ಬಂತೋ ಅದು ಚೇತನ ಅನ್ನೋದ್ರ ಕೆಲಸ. ಆಮೇಲೆ ಯೋಚನೆ ಮಾಡೋ ಡಿಸ್ಟ್ರಿಕ್ಟ್ ಮಾಡೋ ಕೆಪಾಸಿಟಿ ಬಂತೋ ಅದು ಬುದ್ಧಿಯ ಕೆಲಸ. ಅದು ಬಂತು ಹೇಳಿದ ಜ್ಞಾಪಕದಲ್ಲಿ ನೋಡಿತೋ ಅದು ಧೃತಿಯ ಕೆಲಸ. ಹೀಗೆ ಮನಸ್ಸಿನ ಐದು ಭಾಗ ನೋಡ್ತಾ ಇದ್ರೆ ಆಗ ನಮಗೇನಂತೂ ಗೊತ್ತಾಗುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಒಟ್ಟು ಮನಸ್ಸಿಗೆ ರುದ್ರದೇವರು ನಿಯಾಮಕರು. ಮನಸ್ಸಿಗೆ ರುದ್ರದೇವರು ನಿಯಾಮಕರು. ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ಮನೋನಿಯಾಮಕರವರು. ಆದರೆ ಮನಸ್ಸು ಬುದ್ಧಿ ಇದೆಯಲ್ಲ, ಅದು ಪಾರ್ವತಿದೇವಿ ನಿಯಾಮಕರು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹಾನೆ ಆರಮ್ಮ ಅಂತ ಹೇಳ್ತಾರಲ್ಲ, ಅಲ್ಲಿ ಬರೋದು ಬುದ್ಧಿಯ ಕಂಪಾರ್ಟ್ಮೆಂಟ್ ಪಾರ್ವತಿದೇವಿಗೆ ಸೇರಿತ್ತು. ಸೊ ಮನಸ್ಸು ಬುದ್ಧಿ ಜೊತೆಯಾಗಿರೋದು. ಅದಕ್ಕೆ ಶಿವಪಾರ್ವತನೇ ಅಂತ ಕರೀತಾರೆ, ಶಿವನನ್ನು ಅರ್ಧನಾರೀಶ್ವರ ಅಂತ ಕರೀತಾರೆ. ಮನಸ್ಸಿಗೆ ಕ್ಲೋಸ್ ಆಗಿ ಬುದ್ಧಿ ಇರೋದ್ರಿಂದ ಶಿವನನ್ನು ಅರ್ಧನಾರೀಶ್ವರ ಅಂತ ಕರೀಲಿಕ್ಕೆ ಅದೇ ಕಾರಣ. ಬುದ್ಧಿಯಾದ ಪಾರ್ವತಿ, ಮನೋನಿಯಾಮಕರಾದ ರುದ್ರದೇವರು, ಇಬ್ಬರು ಅಷ್ಟು ಕ್ಲೋಸ್ ಆಗಿರೋದಕ್ಕೆ ಆ ಒಂದು ಸಂಬಂಧ ಶುರುವಾಯಿತು. ಈಗ ಇಂದ್ರಿಯಾಣ ಮನಶ್ಚಾಸ್ಮಿ ಮತ್ತೆ ಹೇಳ್ತಾ, ಭೂತಾನಾಮಸ್ಮಿ ಚೇತನ ರುದ್ರಾಣಾಂ ಶಂಕರಶ್ಚಾಸ್ಮಿ. ರುದ್ರಗಳಲ್ಲಿ ಶಂಕರ ನಾನು. ಎಷ್ಟು ಜನ ಶಂಕರರಿದ್ದಾರೆ ಆ ಪ್ರಶ್ನೆ ಬಂತು. ಶಂಕರ ಅಂದರೆ ಒಂದೇ ಕೇಳಿರೋದು ನಮಗೆ, ರುದ್ರ ಅಂದರೆ ರುದ್ರದೇವರು ಅಷ್ಟೇ ನಿಮಗೆ ಗೊತ್ತಿರೋದು. ಶಾಸ್ತ್ರ ಹೇಳ್ತದೆ ಏಕಾದಶ ರುದ್ರರಿದ್ದಾರೆ, ಹನ್ನೊಂದು ಜನ ರುದ್ರರಿದ್ದಾರೆ ಅಂತ ಹೇಳಿದ್ದಾರೆ. ಹನ್ನೊಂದು ಜನ ರುದ್ರರಲ್ಲಿ ಶಂಕರ, ಭವಾನಿಪತಿ ಪಾರ್ವತಿಪತಿ ಶಂಕರ ಇದ್ದಾನಲ್ಲ, ಅದರಲ್ಲಿ ವಿಷ್ಣುವಿನ ವಿಶೇಷವಾದ ಸನ್ನಿಧಾನ. ಅದಕ್ಕೆ ಅವರು ಗ್ರೇಟೆಸ್ಟ್ ಕ್ಯಾಟಗರಿನೇ ಚೇಂಜ್ ಆಗಿಬಿಡ್ತದೆ. ಶೇಷ ಶತಸ್ಥರ ಗುಂಪಿಗಿರಬೇಕಾದ ಅವರು ತುಂಬ ಮೇಲಿದ್ದಾರೆ. ಲಕ್ಷ್ಮೀನಾರಾಯಣ, ನಾರಾಯಣ, ಲಕ್ಷ್ಮೀ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು, ನೆಕ್ಸ್ಟ್ ಇವರದೇ ಗರುಡ ಶೇಷ ರುದ್ರದೇವರು. ಅಷ್ಟು ಮೇಲಿರೋಕ್ಕೇನು ಕಾರಣ ಅಂದರೆ ಪರಮಾತ್ಮನ ವಿಭೂತಿ ರೂಪ ಅವರೊಳಗಿದೆ. ಶಂಕರನಾಮಕ ರುದ್ರದೇವರೊಳಗೆ ಪರಮಾತ್ಮನ ವಿಭೂತಿ ರೂಪ ಇದೆ. ಇದು ನಿಮ್ಗೆ ಅರ್ಥವಾದರೆ ರುದ್ರದೇವರ ಮಹತ್ವ ಭಾರಿ ದೊಡ್ಡದು. ಅದು ಮುಂದೆ ಇನ್ನೂ ಇದರಲ್ಲೇ ಕಾಣುತ್ತೆ. ಈಶ್ವರೂಪಯೋಗದೊಳಗೆ ಇನ್ನೂ ಪರಮಾತ್ಮ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ವಿತ್ತೇಶ ಯಕ್ಷ ರಕ್ಷಸಾಂ, ವಿತ್ತೇಶ ಯಕ್ಷ ರಕ್ಷಸಾಂ. ಯಕ್ಷರೊಳಗೆ ರಾಕ್ಷಸರೊಳಗೆ ನಾನು ಕುಬೇರನಾಗಿದ್ದೇನೆ ಅಂತ ಹೇಳ್ತಾರೆ. ಯಕ್ಷರು ಗುಂಪಿದ್ದಾರೆ, ರಾಕ್ಷಸರ ಗುಂಪಿದೆ. ಅವರಿಗೆಲ್ಲ ರಾಜ ಯಾರು ಅಂದರೆ ಕುಬೇರ. ಈ ನೈಋತ್ಯ ದಿಕ್ಕಿಗೆ ನಿರುತ್ತಿ ಅಂತ ಕರಿತೇವಲ್ಲ, ಹಾಗೆ ಉತ್ತರ ದಿಕ್ಕಿಗೆ ಕುಬೇರ ದೇವತೆ. ಕುಬೇರ ಯಕ್ಷನಲ್ಲ, ಕುಬೇರ ರಾಕ್ಷಸನಲ್ಲ, ಯಕ್ಷ ರಾಕ್ಷಸರ ಮಧ್ಯೆ ಕುಬೇರ ಇಲ್ಲೂ ಹಾಗೇನೆ. ಚಂದ್ರ ಹೇಗೆ ನಕ್ಷತ್ರ ಅಲ್ಲ, ನಕ್ಷತ್ರಗಳ ಮಧ್ಯೆ ಇದ್ದಾನೋ, ಕುಬೇರ ಯಕ್ಷ ರಾಕ್ಷಸನಲ್ಲ, ದೇವತೆ ಅವ್ರ ಮಧ್ಯೆ ಇದ್ದಾನೆ. ಸೊ ಇದು ಎಂತ ಕೆಟ್ಟಗೆ ಲೆಕ್ಕ ಹಾಕ್ಬೇಕು ಇವನ್ನೆಲ್ಲ ಕೂಡ. ವರ್ಣ ಜಲಚರ ಅಲ್ಲ, ಜಲದಲ್ಲಿ ಸೇರಿಸಿದರು. ಇಲ್ಲೂ ಕೂಡ ಕುಬೇರ ಯಕ್ಷನಲ್ಲ, ರಾಕ್ಷಸನಲ್ಲ, ಯಕ್ಷರಾಕ್ಷಸರ ಅಧಿಪತಿ ಅವರ ನನ್ನ ಸನ್ನಿಧಾನ ಇದೆ ಅಂತ ಹೇಳಿದ್ದಾರೆ. ಕುಬೇರನಲ್ಲಿ ನನ್ನ ಸನ್ನಿಧಾನ ಇದೆ. ನಾವು ಸಾಮಾನ್ಯ ಮಂತ್ರಾಕ್ಷತೆ ಮಂತ್ರ ಹೇಳಬೇಕಾದ್ರೆ ಕುಬೇರಾಯ ವೈಶ್ರವಣಾಯ ಅಂತ ಹೇಳುತ್ತೇವೆ. ಕುಬೇರ ನಮಸ್ಕಾರ. ನಮಗೆ ಕನ್ಫ್ಯೂಷನ್ ಆಗ, ಸತ್ಯನಾರಾಯಣ ಪೂಜೆ ಮಾಡ್ತಾನೆ, ಕುಬೇರಾಯ ವೈಶ್ರವಣಾಯ ಅಂತ ಹೇಳ್ತಾನೆ. ಈ ಕುಬೇರನ ಪೂಜೆ ಮಾಡಿದ್ದು ಇಷ್ಟು ಪೂಜೆ ಮಾಡಿದ್ದು ದಿವಸ ಮಂತ್ರಾಕ್ಷತೆ ಯಾವ ಮಠಗಳನ್ನು ಹೇಳಿದ್ರು ಅದನ್ನೇ ಹೇಳಬೇಕು. ಕುಬೇರನ ಪೂಜೆ ಯಾರು ಮಾಡೇ ಇಲ್ಲ ಅಲ್ಲಿ. ಕುಬೇರ ಅಂತ ಹೇಳ್ತಿ ಯಾಕೆ ಅಂತ ಕೇಳಿದ್ರೆ ಅದು ಕುಬೇರನ ಪೂಜೆಯಲ್ಲ, ಕುಬೇರನೊಳಗೆಲ್ಲ ವಿಷ್ಣು ಇದ್ದಾನಲ್ಲ ಆತನಿಗೆ. ವಿತ್ತೇಶ ಯಕ್ಷರಕ್ಷ ಸಾಮ್, ಇವರಿಬ್ಬರು ವಿಶೇಷ. ಅಲ್ಲಿ ಪರಮಾತ್ಮನ ಹೇಳಬೇಕಾದ್ರೆ ಶಂಕರನ ಜೊತೆಗೆ ಕುಬೇರನ ಬಗ್ಗೆ ಹೇಳುತ್ತಾನೆ, ಶಂಕರನ ಜೊತೆ ಕುಬೇರನ ಹೇಳುತ್ತಾನೆ. ಯಾತಕ್ಕೆ ಅಂದರೆ ಅವರಿಬ್ಬರು ಕೂಡ ಕ್ಲೋಸ್ ಅಂತ, ಭಾರಿ ಕೈಲಾಸ ಅಳಕಾಪಟ್ಟಣ ಭಾರಿ ಕ್ಲೋಸ್, ಹತ್ರ ಇರೋದೆ ಎರಡು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಅದಕ್ಕೆ ರಾಜರಾಜೋ ಧನಾಧಿಪ ಅಂತ ಕರೀತಾರೆ. ರುದ್ರದೇವರ ಸಖ ಅಂತ ಹೆಸರು, ವಿತ್ತಪ ಸಖ, ವಿತ್ತಪತಿ ಮಿತ್ರ. ರುದ್ರದೇವರನ್ನ ತತ್ವಸ್ವಾದಿಯೊಳಗೆ ಕರೀಬೇಕಾದ್ರೆ ವಿತ್ತಪತಿ ಮಿತ್ರ ಅಂತ ಕರೀತಾರೆ. ವಿತ್ತಪತಿ ಕುಬೇರ, ಆತನ ಮಿತ್ರ ಶಿವ. ಒಂದೇ ಶ್ಲೋಕದ ಅರ್ಧ ಭಾಗಗಳು ಇಬ್ಬರು ಸೇರಿಸಿಬಿಟ್ಟಿದ್ದಾರೆ. ವಿತ್ತೇಶೋ ಯಕ್ಷರಕ್ಷ ಸಾಮ್, ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ವಸುಗಳಲ್ಲಿ ಅಷ್ಟ ವಸುಗಳಿದ್ದಾರೆ, ಅಂದರೆ ಒಬ್ಬ ವಸುವ ಭೀಷ್ಮರಾಗಿ ಅವತಾರ ಮಾಡಿದ್ದು, ಒಬ್ಬ ವಸು ಭೀಷ್ಮರಾಗಿ ಅವತಾರ ಮಾಡಿದ್ದಾರೆ. ಅಷ್ಟ ವಸುಗಳಲ್ಲಿ ಯಾರು ಭಾರಿ ಶ್ರೇಷ್ಠ ಅಂದರೆ ಪಾವಕ, ಅಗ್ನಿ ಇದ್ದಾನಲ್ಲ ಆತ ಒಬ್ಬ ವಸು, ವಿವಾಹವಸು ಅಂತ ಹೆಸರು. ಈ ಅಗ್ನಿ ಅಷ್ಟ ವಸುಗಳಲ್ಲಿ ಭಾರಿ ಶ್ರೇಷ್ಠನಾದವನು. ಮೇರು ಶಿಖರಿಣಾಮಹಂ, ಶಿಖರಿಗಳು ಅಂದರೆ ನಾವು ಎಲ್ಲ ಬೆಟ್ಟನೂ ಶಿಖರಿ ಅಂತ ಕರಿಬಾರದು, ಎಲ್ಲ ಬೆಟ್ಟಗಳಿರ್ತದೆ, ಒಂದೇ ತುದಿ ಇರ್ತವೆ, ಶಿಖರಿಗಳೆಲ್ಲವು. ಪರ್ವತ ಶ್ರೇಣಿನ ಶಿಖರಿ ಅಂತ ಕರೀಬೇಕು. ಹಿಮಾಲಯ ಪರ್ವತ ಶ್ರೇಣಿಯದು, ವಿಂಧ್ಯ ಪರ್ವತ ಪರ್ವತ ಶ್ರೇಣಿಯದು. ಯಾವುದು ಗುಡ್ಡರ ಹಾಗೆ ಕರಿಬಾರದು, ಗುಡ್ಡರ ಆ ರೀತಿ ಕರೆದವ್ರಿಗೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಸೊ ಅಂತ ಶಿಖರ ಇರತಕ್ಕಂಥ ಬೆಟ್ಟಗಳಲ್ಲಿ ಮೇರು ಪರ್ವತ ನಾನು ಅಂತ ಹೇಳಿದೆ. ಮೇರು ಪರ್ವತ ಅತ್ಯಂತ ಶ್ರೇಷ್ಠವಾದ ಪರ್ವತ, ಅದಕ್ಕಿಂತ ದೊಡ್ಡ ಪರ್ವತ ಮತ್ತೊಂದಿಲ್ಲ, ಅದು ಚಿನ್ನದ ಪರ್ವತ ಅಂತ ಕರೆದಿದ್ದಾರೆ, ಚಿನ್ನದ ಪರ್ವತ. ಆ ಮೇರು ಪರ್ವತ ಒಂದು ಒಂದು ಕಡೆಗೆ ಬರದೆ ಮಂದರ ಪರ್ವತ, ಅಂತ ಮಂದರ ಪರ್ವತವನ್ನು ಸಮುದ್ರ ಮಥನದ ಕಾಲಕ್ಕೆ ಕಡಗೋಲನ್ನಾಗಿ ಉಪಯೋಗಿಸಿತ್ತು. ಆ ಮೇರು ಪರ್ವತ ವಿಶಿಷ್ಟ, ಆ ಮೇರು ಪರ್ವತ ಸುತ್ತ ಸೂರ್ಯ ಸಂಚಾರ ಮಾಡ್ತಾನೆ ಎಂಬುದು ಭಾಗವತಾದಿ ಪುರಾಣ ನಿರೂಪಣೆ, ಅದೀಗ ಬೇಡ ಅಂತ ಹೇಳಿ ಮುಂದೆ ಅನೇಕ ವಿಧವಾದಂಥ ವಿವರಗಳನ್ನು ಮುಂದುವರೆಸ್ತಾ ಹೋಗ್ತಾರೆ. ಪರಮಾತ್ಮನ ವ್ಯಾಪ್ತಿ ಎಷ್ಟೆಷ್ಟು ದೊಡ್ಡದು. ಪುರೋಧ ಸಾಂಚ ಮುಖ್ಯಮ್ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ. ಪುರೋಧಸರು ಪುರೋಹಿತರು ಅಂತ ಅರ್ಥ. ಪುರೋಹಿತರೊಳಗೆ ಅತ್ಯಂತ ಮುಖ್ಯವಾದ ಪುರೋಹಿತ ಯಾರು ಅಂತ ಕೇಳಿದರೆ ಬೃಹಸ್ಪತ್ಯಾಚಾರ್ಯರು. ಅವರ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದರು. ಪುರೋಹಿತರಲ್ಲಿ ಬೃಹಸ್ಪತ್ಯಾಚಾರ್ಯ ನನ್ನ ವಿಭೂತಿ ರೂಪ ಇದೆ. ಇವತ್ತು ಪುರೋಹಿತರು ಅಂದರೆ ನಮಗೆ ಗಾಬರಿ ಆಗತಕ್ಕಂಥ ಕಾಲ ಇತ್ತು. ಪುರೋಹಿತರು ಅಂತ ಹೇಳಿದರೆ ಸಾಮಾನ್ಯ ಮಿಸ್ಗೈಡ್ ಮಾಡೋರು ಅಂತ ಆಗಿಬಿಟ್ಟಿದೆ. ಎಲ್ಲರೂ ಹಾಗಿಲ್ಲ, ಅದು ಒಳ್ಳೆಯವ್ರು ಸಿಗೋದು ಭಾರಿ ದುರ್ಲಭ. ಅದು ಒಂದು 99 ಪಾನ ಜನ ಡೇಟ್ ಇಟ್ಕೊಡೋದಲ್ಲೇ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ, ಅಂದರೆ ತಪ್ಪು ಡೇಟೇ ಇಟ್ಕೊಡ್ತಾರೆ. ಸಾಮಾನ್ಯ ಹಿಂದೆ ಹೇಳಿದ್ನಲ್ಲ ಒಬ್ಬರು, ಒಬ್ಬ ಯಾರೋ ಪಾಪ ಬಂದಿದ್ದಾನೆ ಹಳ್ಳಿಯವನು, ಅವ್ನು ಡೇಟ್ ಇಟ್ಕೊಂಡು ಗೃಹ ಪ್ರವೇಶ ಡೇಟ್ ಇಟ್ಕೊಡಿ ಅಂದರೆ ಮಂಗಳವಾರ ಅಮಾವಾಸ್ಯೆ ಸಾಯಂಕಾಲ ಪಟ್ಲಾಸ ಇದೆ ಇಟ್ಕೊಂಡು ಗೃಹ ಪ್ರವೇಶಕ್ಕೆ ಅಂತ ಹೇಳ್ತಾನೆ. ಏನು ಮಾಡಬೇಕು ಹೇಳಿ, ಈಗ ಇಟ್ಕೊಡ್ತಿರಲ್ಲ ಅಂತ ಕೇಳಿದ್ರೆ ಬೇರೆ ದಿವಸ ಫ್ರೀ ಇಲ್ಲ ಅದಕ್ಕೆ ಇಟ್ಕೊಡ್ತೀರಿ ಅಂತ ಹೇಳ್ತಾನೆ. ಇವ್ರು ಫ್ರೀ ಅದಕ್ಕೆ ಅವ್ರು ಲೈಫ್ ಹಾಳು ಮಾಡ್ತಾರೆ.